ದಶ ಅವರಾಯುಷತೆ ತಥ ಅದೆಲ್ಲ ಆಯ್ತೀಗ ಮೂವತ್ತನೇ ಪೇಜ. ಹಾಂ ಹಾಂ ಮೂವತ್ತನೇ ಪೇಜ ಅಲ್ಲ, ಅದೇ ಎದಿ ಮೂವತ್ತಲ್ಲ, ಇದರಲ್ಲಿ ಇಪ್ಪತ್ತು, ಇದರಲ್ಲಿ ಇಪ್ಪತ್ತು ರೈಟ್. ಎದಿ ವಿಷ್ಣು ವಿದ್ಯಾ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ವಿಭೇದ್ಯಲ್ಪಶ್ರುತಾದ್ ವೇದೋ ಮಾಮಯಂ ಪ್ರಚಲಿಷ್ಯತಿ. ಏನಾಯ್ತೀಗ ಇತಿಹಾಸ ಪುರಾಣಗಳ ಸ್ಥಾನ ಎಷ್ಟು ದೊಡ್ಡದು ಅಂದರೆ, ಎಷ್ಟೇ ವೇದಾದಿಗಳನ್ನು ಓದಿದ್ದರೂ ಕೂಡ ಪುರಾಣಗಳನ್ನು ಅಧ್ಯಯನ ಮಾಡದೆ ಹೋದರೆ ಅವರು ಜ್ಞಾನಿ ಆಗೋದಿಲ್ಲ. ಜೊತೆಗೆ ಇತಿಹಾಸ ಪುರಾಣಗಳೊಂದಿಗೆ ವೇದಗಳನ್ನು ಅರ್ಥ ಮಾಡ್ಕೋಬೇಕೇ ಹೊರತು, ಹಾಗೆ ವೇದ ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರೆ ಆಗ ಅವರು ಏನು ಮಾಡ ವೇದಗಳು ವೇದಾಭಿಮಾನಿ ದೇವತೆಗಳು ಏನು ಮಾಡ್ತಾರೆ, ಭಯಪಡ್ತಾರೆ, ಇವನು ನಮ್ಮ ಅರ್ಥವನ್ನು ಹಾಳು ಮಾಡಿಬಿಡ್ತಾನೆ ಅಂತ ಹೇಳಿ ಅಂತ ತಿಳಿಸಿದರು. ಚತ್ವಾರಶ್ಚತೆ ವೇದಾಶ್ಚೇತಿ ವಿಶೇಷಣ ಸಮಾಸ ಇವ ಎಂ ನಜಿದು ಅಂಗಾನಿ ಚ ಉಪನಿಷದಶ್ಚ ಅಂಗೋ ಅಂಗೋಪನಿಷದಮಿತಿ ಸಮಾಹಾರ ದ್ವಂದ್ವ. ಇಲ್ಲಿ ಚತುರ್ವೇದ ಅನ್ನ ಪದ ಬಂತು. ಇದು ಯಾವ ರೀತಿ ಬಿಡಿಸ್ಬೇಕು ಅಂದರೆ ತೋರಿಸ್ತಾರೆ, ಚತ್ವಾರಶ್ಚತೆ ವೇದಾಶ್ಚೇತಿ ವಿಶೇಷಣ ಸಮಾಸ ಇವ ಅಯಂ ನ ದ್ವಿಗು, ದ್ವಿಗು ಸಮಾಸ ಅಲ್ಲ ಇದು, ವಿಶೇಷಣ ಸಮಾಸ ಅಂತ ಹೇಳಿದರು. ದ್ವಿಗು ಸಮಾಸ ಆಗಿದ್ದರೆ ಚತುರ್ವೇದಿ ಅಂತ ಆಗ್ತಿತ್ತು, ಇದಾಗಿದ್ದು ಚತುರ್ವೇದಾನ್ ಅಂತ ಆಯ್ತು. ಇಷ್ಟೇ ಚತುರ್ವೇದಿ ಮಾಡಿದ್ರೆ ಚತುರ್ವೇದಾನ್ ಆಗ್ಲಿಕ್ಕೆ ಅದಕ್ಕೆ ಕಾರಣ. ಅಂಗಾನಿ ಚ ಉಪನಿಷದಶ್ಚ ಅಂಗೋಪನಿಷದ ಮಿತಿ ಸಮಾಹಾರ ದ್ವಂದ್ವ. ಅಂಗ ಮತ್ತು ಸಾಂಗೋಪನಿಷದಾನ್ ಅನ್ನೋ ಪದ ಇದೆ, ಅದು ಸಮಾಹಾರ ದ್ವಂದ್ವ. ತೇನ ದ್ವಂದ್ವಾಚ ಅದಶಃ ಅಂತಾತ್ ಸಮಾಹಾರೇ ಇತಿ ಸಮಾಸಾಂತೋ ಅಕಾರ. ಹಾಗಿದ್ರೆ ಅಕಾರ ಯಾತಕ್ಕೆ ಬಂತು? ಇನ್ನೊಂದು ಸೂತ್ರ, ಒಂದು ಸೂತ್ರಕ್ಕೋಸ್ಕರ ಸಮಾಹಾರ ದ್ವಂದ್ವ, ಇನ್ನೊಂದಕ್ಕೋಸ್ಕರ ಅಕಾರ. ಆಗದು ತಥೋ ಬಹುರೀಹಿ, ಮೊದಲು ದ್ವಂದ್ವವಾಗಿದ್ದು ಆಮೇಲೆ ಬಹುರೀಹಿ ಆಗಿದೆ ಅಂತ ಹೇಳಿ ವ್ಯಾಕರಣ ವಿಶೇಷಗಳನ್ನು ಹೇಳಿ ಉಪನಿಷದ ವಾಕ್ಯಗಳಿಗೆ ವ್ಯಾಕರಣದ ಸ್ಪಷ್ಟೀಕರಣ ಕೊಟ್ಟು ಪ್ರಚಲಿಷ್ಯತೆ ಅಂದರೆ ತಾನೇ ಸಂಚಾರ ಮಾಡ್ತಾನೆ ಅಂತ ಅರ್ಥ, ತಾನೇ ಸಂಚಾರ ಮಾಡ್ತಾನಲ್ಲ ಅರ್ಥವನ್ನು ಹಾಳು ಮಾಡ್ತಾನೆ ಅಂತ ಅರ್ಥ. ಅದನ್ನೇನು ಮಾಡ್ಕೋ, ಅದಕ್ಕೇನೋ ನಿಜಂತ ಅಂತ ಕರೀತಾರೆ, ಅಂತರ್ನೀತ ನಿಜ ಅಂತ ಹೇಳ್ತಾರೆ. ಹೋಗ್ತಾನೆ, ಹೋಗಿಸ್ತಾನೆ, ಮನೆ ಕಟ್ಟಿದ ಅಂದ್ಬಿಡ್ತಾರೆ. ಮನೆ ಇವನು ಕಟ್ತಾನ ಮನೇನ, ಯಾರು ಕಟ್ತಾರೆ? ಮೇಸನ್ನೆಲ್ಲ ಕಟ್ತಾರೆ. ಮನೆ ಕಟ್ಟಿದ ಅಂದರೆ ಕಟ್ಟಿಸಿದ ಅಂತ ಅರ್ಥ. ಅದಕ್ಕೇನಂತಾರೆ, ಅಂತರಣೀತ ನಿಚ್ ಅಂತ ಹೇಳ್ತಾರೆ. ಅಂದರೆ ಕಾಜಲ್ ಫಾರಮನ್ನು ಕಾಜಲ್ ಫಾರಮ್ ಆಗಿ ಹೇಳಿದ್ದೇನೆ, ಆ್ಯಕ್ಟಿವ್ ಆಗಿ ಹೇಳಿರೋದು ಆ ಒಂದು ಸಂಸ್ಕೃತದಲ್ಲಿ ವಿಶೇಷ ನಿಯಮ. ಲೋಕದಲ್ಲಿ ರೂಢಿಯಲ್ಲಿದೆ, ಈಗ ರೂಢಿಯಲ್ಲಿದ್ದೆ ಮನೆ ಕಟ್ತಾನೆ ಮಾತುಗಳೆಲ್ಲ ಉಂಟೆ ಉಂಟು. ಅಲ್ಲಿ ಕಟ್ಟಿಸ್ತಾನೆ ಅಂತ ಅರ್ಥ ಎಲ್ಲರಿಗೂ ಗೊತ್ತೂ ಇದೆ. ಅದಕ್ಕೆ ಅಂತರಣೀತ ನಿಚ್ ಅಂತ ಹೇಳ್ತಾರೆ. ನಿಚ್ ಅಂದರೆ ಪ್ರೇರಣಾರ್ಥಕ ರೂಪ. ನಾನು ಚತುರ್ಣಾಂ ವೇದಾನಾಂ ಸಮಾಹಾರಃ ಇತ್ಯತ್ರ ತದ್ಧಿತಾರ್ಥ ಉತ್ತರಪದ ಸಮಾಹಾರೇ ಚ ಇದೆ ಸೂತ್ರೇ ತದ್ಧಿತಾರ್ಥೇ ವಿಷಯ ಉತ್ತರಪದೇ ಚ ಪರತಃ ಸಮಾಹಾರೇ ವಾಚ್ಯೆ ದಿಕ್ಸಂಖ್ಯೆ ಸಮಸ್ಯೇತೆ ಇದೆ ಸಮಾಸೆ ಸಂಖ್ಯಾಪೂರ್ವ ದ್ವಿಗೋ ಇತಿ ದ್ವಿಸಂಜ್ಞಾಯ ದ್ವಿಗು ಸಂಜ್ಞಾಯಾಂ ದ್ವಿಗೋಹೋ ಇತಿ ನಿಪ್ರತ್ಯಯೇ ಚತುರ್ವೇದಿ ಇತಿ ಶ್ಯಾದಿತ್ಯತಃ ಚತ್ವಾರಶ್ಚತೆ ಇದೆ. ಇದು ಟೀಕಾ ರಾಯರು ಅಷ್ಟು ಹೇಳಿದ್ದಕ್ಕೆ ರಾಯರು ಸ್ಪಷ್ಟೀಕರಣ ಕೊಟ್ಟರು. ಚತುರ್ವೇದಿ ಅಂತ ಆಗಬೇಕಾಗಿತ್ತು, ಚತುರ್ವೇದಾನ್ ಅಂತ ಯಾತಕ್ಕಾಯಿತು ಅಂದರೆ ಇಷ್ಟೆಲ್ಲ ಸೂತ್ರಗಳನ್ನು ಗಮನಿಸಿ ಟೀಕಾರಾಯರಿ ಮಾತಾಡಿದ್ದಾರೆ. ವಿಶೇಷಣಂ ವಿಶೇಷೇಣ ಬಹುಲಂ ಇತಿ ಸೂತ್ರೇಣ ವಿಶೇಷಣ ಸಮಾಸ ಇತ್ಯರ್ಥ. ಇದಕ್ಕೆ ಬಂದ ಸೂತ್ರ ಹಿಂದೆ ಇಬ್ಬರು ಪೂರ್ವಪಕ್ಷ ಹೇಳಿದ ಸೂತ್ರಗಳಲ್ಲ. ವಿಶೇಷಣಂ ವಿಶೇಷೇಣ ಸಮಸ್ಯತೆ ಅಂತ ಅರ್ಥ. ಬಹುಲಂ ಇತಿ ಸೂತ್ರೇಣ ವಿಶೇಷಣ ಸಮಾಸ ಇತ್ಯರ್ಥ ದ್ವಂದ್ವಾದಿತಿ ಚವರ್ಗಾಂತಾತ್ ಧಕಾರಾಂತಾತ್ ಷಕಾರಾಂತಾತ್ ಹಕಾರಾಂತಾತ್ ದ್ವಂದ್ವಾತ್ ಸಮಾಹಾರೇ ಚ ತಚ್ ಪ್ರತ್ಯಯೋ ಭವತೀತಿ ಪಂಚಮಿ ಪಂಚಮಾಂತ್ಯಾದ ಪಂಚಮಾಂತ್ಯಪಾದೀಯ ಸೂತ್ರಾರ್ಥ. ಇಲ್ಲೂ ಕೂಡ ಸಾಂಗೋಪನಿಷದಾನ್ನಂತ ಯಾತಕ್ಕಾಯಿತು ಅಂದರೆ ಬಹುರಿ ಆಗಲಿಕ್ಕೆ ಇನ್ನೊಂದು ಸೂತ್ರ ಇದೆ ಅಂತ ಉಲ್ಲೇಖ ಮಾಡಿದ್ರು. ಅದು ಬರೀ ದ್ವಂದ್ವ ಸಮಾಸ ಆಗಿದ್ದರೆ ಆ ಮಾತು ಬರ್ತಿದ್ದಿಲ್ಲ. ಬಹುರಿ ಆಗಿದ್ದು ಅಂಗೋಪನಿಷದಾನ ದ್ವಂದ್ವ ಸಮಾಸ, ಸಾಂಗೋಪನಿಷದ ಅನ್ನೋದು ಬಹುರಿ ಸಮಾಸ, ಸಾ ಸೇರಿದ್ದರಿಂದ ಹಾಗಾಯಿತು ಅಂತ ಹೇಳಿ ಇನ್ನೊಂದು ಸೂತ್ರ ಉಲ್ಲೇಖ ಮಾಡಿದ್ರು. ಅದು ಸಮಾಹ ಅದೇನಂತ ದ್ವಿಗು ಸಮಾಸ ಅಂತ. ಹಾಂ ಅಲ್ಲ ಅಲ್ಲ ಅಲ್ಲ, ಚತುರ್ವೇದಿ ಅದು ಬೇರೆ, ಅದು ಚತುರ್ವೇದಿ ಬೇರೆ, ಚತುರ್ವೇದಿಯ ಮುಂದಿನ ಪದ ಚತುರ್ವೇದ ಚತುರ್ವೇದಿ, ಅದು ಎರಡು ಮುಖ್ಯ ಪದಗಳು. ಮುಂದೆ ಚತುರ್ವೇದಿಯ ಮುಂದೆ ಹೇಳ್ಬೋದು, ಇದು ಪ್ರಸಕ್ತವಾದದ್ದು ಎರಡೇ, ಚತುರ್ವೇದನೋ ಚತುರ್ವೇದಿಯನೋ ಅಂತ ಹೇಳಿ. ಚತುರ್ವೇದ ಅಂದರೆ ಬೇರೆ ರೀತಿಯ ಸಮಾಸವಾಗಿ ಸೂತ್ರ ಬೇರೆ, ಚತುರ್ವೇದಿ ಅಂದರೆ ಸೂತ್ರ ಬೇರೆ, ಚತುರ್ವೇದ ಅಂದರೆ ಸೂತ್ರ ಬೇರೆ. ಸಾಮಾನ್ಯವಾಗಿ ತ್ರಿಲೋಕಿ ಅಂತ ಕರೀತಾರೆ, ಚತುರ್ವೇದಿ ತ್ರಿಲೋಕಿ ಏನಂತಾರೆ ಇದಕ್ಕೆ, ಸಂಖ್ಯಾಪೂರ್ವೋ ದ್ವಿಗುಹೋ ಅಂತ ಅದಕ್ಕೆ ಸೂತ್ರ. ಸಂಖ್ಯೆ ತ್ರೀ ಅನ್ನೋ ಸಂಖ್ಯೆ ಇದೆ, ಗೊತ್ತಾಯ್ತಾ? ಅವತ್ತು ತುಂಬ ಲೋಕಗಳಿವೆ, ಎರಡು ಸೇರಿಸಿಬಿಟ್ಟಾಗ ಏನಾಯ್ತದ, ಏನಂತಾಯ್ತಾಗ ಚತುರ್ವೇದಿ ತ್ರಿಲೋಕಿ ಅಂತ ಆಗ್ಬೇಕು. ಇಲ್ಲಿ ಆ ರೀತಿ ಮಾಡಿಲ್ಲ ಅಂತ ಹೇಳಿದ್ರು, ಆ ರೀತಿ ಮಾಡಿಲ್ಲ, ಇದನ್ನು ವಿಶೇಷಣ ಸಮಾಸ ಮಾಡಿದ್ರಿಂದ ಚತುರ್ವೇದ ಅಂತಾಯ್ತು. ಅರ್ಥ ಆಯ್ತಾ? ವ್ಯಾಕರಣ ಯಾತಕ್ಕೆ ಪ್ರಸಂಗ ಅಂದರೆ ಚತುಃ ಅಂತ ಸಂಖ್ಯೆ ಬಂದಿದ್ದರಿಂದ ಸಾಮಾನ್ಯವಾಗಿ ಯಾವುದೋ ಸಂಖ್ಯೆ ಬಂದ ತಕ್ಷಣ ಏನಾಗೋ ಚಾನ್ಸ್ ಇದೆ, ದ್ವಿಗು ಸಮಾಸ ಆಗ ಸಮಾಸ ಇದೆ. ದ್ವಿಗು ಸಮಾಸ ಅಂದರೆ ದ್ವಂದ್ವನೇ ಅದು ಕೂಡ, ಆದರೆ ಅದು ಸಂಖ್ಯೆ ಹೇಳುತ್ತೆ ಅಷ್ಟೇ ವ್ಯತ್ಯಾಸ. ಸಂಖ್ಯೆ ಹೇಳತಕ್ಕಂಥ ದ್ವಿಗು ಸಮಾಸ ಯಾಕಾಗಲಿಲ್ಲ ಅಂದರೆ ಅದು ಮಾಡೋಕ್ಕೆ ಹೊರಟೇ ಇಲ್ಲ ಇಲ್ಲಿ, ಗೊತ್ತಾಯ್ತಾ? ವಿಶೇಷ ಸಮಾಸ ಮಾಡಲಿಕ್ಕೆ ಹೊರಟಿರೋದು ಆಗಲಿಲ್ಲ. ಇವೆಲ್ಲ ಅರ್ಥ ಆಗದೆ ಹೋದ್ರೂ ತೊಂದರೆ ಇಲ್ಲ, ಆದರೆ ಶಾಸ್ತ್ರದಲ್ಲಿ ಏನು ಬೇಕು ಅಂದರೆ ಅದು ಗೊತ್ತಿದ್ರೆ ಏನರ್ಥ ಆಗ, ಅದು ಗೊತ್ತಿದ್ರೆ ಏನರ್ಥ, ಸ್ಪಷ್ಟೀಕರಣ ಚೆನ್ನಾಗಾಗುತ್ತೆ, ಸ್ಪಷ್ಟತೆ ಜಾಸ್ತಿ ಆಗ. ಇವತ್ತು ಹಾಲು ತಂದುಕೊಟ್ಟು ಹಾಲು ಕುಡಿದ್ಬಿಟ್ಟ ಸರಿ ಹೋಯ್ತು, ಯಾವ ಹಾಲು ಏನು ಎಲ್ಲಿ ಅವೆಲ್ಲ ತಿಳ್ಕೊಂಡಷ್ಟು ಏನಾಗುತ್ತೆ ಈಗ? ಗೋವಿನ ಕ್ಷೀರ, ದೇಶೀಯ ಗೋವಿನ ಕ್ಷೀರ, ಅದ್ರ ಉಪಯೋಗಿಸೋ ಕ್ರಮ ಬೇರೆ ಆಗುತ್ತೆ, ಸಾಮಾನ್ಯ ಕ್ರಮ ಬೇರೆ. ಅದು ಸಾಮಾನ್ಯ ಹಾಲು ಅಂತ ತಿಳ್ಕೊಂಡ್ರೆ ಎಷ್ಟೋ ತಾರಲ್ಲ ಹಾಲು ಅಂತ ತಿಳ್ಕೊಂಡ್ರೆ ಭಾರಿ ಪುಣ್ಯ, ಸಮಸ್ಯೆ ಇಲ್ಲ. ಆದರೆ ಇನ್ನು ಸ್ಪಷ್ಟ, ಅದು ಇವತ್ತಿನ ಹಾಲು ಕರದ ಈ ತಂದು ಕೊಟ್ಟಿದ್ದಾರೆ, ಹಾಗೇನೆ ಕೊಟ್ಟಿದ್ದಾರೆ. ಹೇಳಿದಾಗೆಲ್ಲ ಏನಾಗುತ್ತೆ ಅವ್ರ ಮಹತ್ವ ಜಾಸ್ತಿ ಆಗುತ್ತೆ. ಶಬ್ದಗಳು ಹಾಗೆ, ಶಬ್ದಗಳನ್ನು ಸರಿಯಾಗಿ ತಿಳಿತೇವೋ ಅದರಿಂದ ಅರ್ಥ ಸರಿಯಾಗಿ ಬರುತ್ತೆ. ಪಾತ್ರೆ ಸರಿ ಇದ್ದರೆ ಒಳಗಿರೋ ಪದಾರ್ಥ ಹಾಗೆ ಸರಿ ಇತ್ತೋ, ಹಾಗೆ ಶಬ್ದಗಳು ಸರಿ ಇದ್ದರೆ ಅದರೊಳಗಿನ ಅರ್ಥ ಸರಿ ಇರುತ್ತೆ. ಅದು ಶಬ್ದಗಳನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿರೋ. ಜ್ಞಾನಿಗಳು ಏನೇ ಹೇಳಿದ್ರು ಸರಿಯಾಗೇ ಇರುತ್ತದು, ನೋಡೋರು ಸರಿಯಲ್ಲ ಅಂತ ಅನಿಸ್ಬಾರ್ದು ಅಂತ ಹೇಳಿದ್ರು ಸ್ಪಷ್ಟೀಕರಣ ಕೊಡ್ತಾರೆ ಅಷ್ಟೆ. ಚುಟು ಹಲಂತ್ಯಂ ಇತ್ತೇತಾಭ್ಯಾಂ ಟಕಾರ ಚಕಾರಯೋ ಅಪಗಮೇ ಅಂಗೋಪನಿಷದಮಿತಿ ರೂಪಂ ತೇನ ಸಹಿತಾನೆ ಇತಿ ಸಹಯುಕ್ತೇ ಅಪ್ರಧಾನೆ ಇತಿ ಸೂತ್ರೇಣ ಬಹುರಿಹಿರಿತ್ಯರ್ಥ. ಅಲ್ಲಿ ಸಾ ಬಂದಿದ್ದರಿಂದ ಇನ್ನೊಂದು ಸೂತ್ರ, ಸಹಯುಕ್ತೇ ಅಪ್ರಧಾನೆ ಅಂತ ಸೂತ್ರ. ಪುತ್ರೇಣ ಸಹ ಆಗತಃ ಪಿತಾ ಸಪುತ್ರ ಅಂತ ಕರೀತಾ, ಇಷ್ಟೆಲ್ಲ ಹೇಳಿದ್ರ ಬದಲು ಸಪುತ್ರ ಅಂದರೆ ಲಕ್ಷ್ಮಣಿನ ಸಹ ಆಗತಃ ರಾಮ, ಸಲಕ್ಷ್ಮಣ ಆಗತಃ ರಾಮ. ಲಕ್ಷ್ಮಣಿಯ ಸಹ ಎಲ್ಲ ಹೊರಟೋಗ್ಬಿಡುತ್ತೆ, ಏನಾಗ ಇಷ್ಟ ಸಾ ಸೇರಿಸ್ಬಿಟ್ರೆ ಆಯ್ತು. ಅದಕ್ಕೆ ಆ ರೀತಿ ಆಗಿದ್ದರಿಂದ ಸಾಂಗೋಪನಿಷದ ಅನ್ನಂತಾಯಿತು. ಇಷ್ಟು ಹೇಳಿ ವ್ಯಾಕರಣದ ವಿಷಯ ಮುಗಿಸಿ ಮುಂದೆ ಹೇಳ್ತಾರೆ. ಮನ್ವಾದಿ ಕೇಚಿತ್ ಬ್ರುವತೆ ಶಾಸ್ತ್ರೀಕಾದಿ ತಥಾ ಪರೇ ತಥಾ ಉಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಈಗ ಮಹಾಭಾರತಕ್ಕೆ ತುಂಬ ಅರ್ಥ ಇದೆ ಅಂತ ಹೇಳಿದಾರಲ್ಲ, ಅದು ಮಹಾಭಾರತದಲ್ಲೇ ವಾಕ್ಯ ಇದೆ ಅಂತ ಹೇಳಿದ್ದ. ಮಹಾಭಾರತಕ್ಕೆ ತುಂಬ ಅರ್ಥ ಇದೆ ಅನ್ನೋ ಮಾತು ಬೇರೆ ಪುರಾಣಗಳನ್ನು ಕೊಟ್ಟು ಹೇಳಿದ್ರು ಇಷ್ಟೊತ್ತು ಕೂಡ. ಈ ಮಹಾಭಾರತ ವಾಕ್ಯವನ್ನೇ ಕೊಡ್ತಾರೆ. ಮನ್ವಾದಿ ಕೇಚಿತ್ ಬ್ರುವತೆ ಹಿ ಆಸ್ತಿಕಾದಿ ತಥಾ ಪರೇ, ಕೆಲವರು ಜ್ಞಾನಿಗಳು ಅಂತ ಅರ್ಥ. ಮನ್ವಾದಿ ಅರ್ಥವನ್ನು ಹೇಳ್ತಾರೆ, ಕೆಲವರು ಮಹಾಭಾರತಕ್ಕೆ ಆಸ್ತಿಕಾದಿ ಅರ್ಥವನ್ನು ಹೇಳ್ತಾರೆ, ಕೆಲವರು ತಥಾ ಉಪರಿಚರಾದಿ ಅನ್ನೇ ಭಾರತಂ ಪರಿಚಕ್ಷತೆ, ಇನ್ನು ಕೆಲವರು ಉಪಚರಾದಿ ಅರ್ಥವನ್ನು ಹೇಳ್ತಾರೆ. ಈಗ ಜ್ಞಾನಿಗಳು ಮೂರರ್ಥವನ್ನು ಹೇಳೋದ್ರಿಂದ ಮಹಾಭಾರತಕ್ಕೆ ಅತಿ ಕಡಿಮೆ ಅಂದರೆ ಎಷ್ಟು ಅರ್ಥ ಇದೆ? ಮೂರು. ಇನ್ನೂ ತಗೊಂಡಾಗ ಅತಿ ಕಡಿಮೆ ಅಂದರೆ ಹತ್ತು. ಇದು ನಿಯಮ, ಅದಕ್ಕೆ ಮಹಾಭಾರತದ್ದೇ ವಾಕ್ಯ ಕೊಟ್ಟರು. ಉದಾಹರಣೆಗೆ ಅದು ಡೇಂಜರ್, ಅದು ಮುಟ್ಟಬೇಡ ಡೇಂಜರ್ ಅಂತ ಯಾರ ಹೇಳಿದರು? ಅದ್ರ ಮೇಲೆ ಡೇಂಜರ್ ಅಂತ ಬರೆದಿದ್ರು, ಇನ್ನೂ ಗ್ರೇಟ್ ಆಯ್ತಾ. ಇನ್ನೊಂದು ಕಡೆಯಿಂದ ಬಂದರೆ ಗ್ರಾಹ್ಯನೇ ಅದ್ರ ಮೇಲೆ ಬರೆದ್ಬಿಟ್ಟಿದ್ದಿದ್ರೆ ಇನ್ನೂ ಸೆಟ್. ಮಹಾಭಾರತ ತುಂಬ ಅರ್ಥ ಇದೆ ಅಂತೇಳಿ ಬೇರೆಯವ್ರು ಹೇಳೋದು ಬೇರೆ, ಮಹಾಭಾರತ ಹೇಳೋದು ತುಂಬ ಅರ್ಥ ಇದೆ ಅದರಲ್ಲಿ. ಇದೆಲ್ಲ ಏನೋ ಅಂತ ಆಚಾರ್ಯ ಇಲ್ಲಿ ಹೇಳಲಿಲ್ಲ, ಎಲ್ಲ ಎಲ್ಲಿ ಹೇಳಿದ್ದಾರೆ ಇದನ್ನ? ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ. ಮಹಾಭಾರತಕ್ಕೆ ಮೂರರ್ಥ ಇದೆ ಅಂದರೆ, ಮನ್ವಾದಿ ಅರ್ಥ ಅಂತ ಒಂದು, ಆಸ್ತಿಕಾದಿ ಅರ್ಥ ಅಂತ ಒಂದು, ಉಪರಿಚರಾದಿ ಅರ್ಥ ಅಂತ ಒಂದು. ಅವು ಏನಂದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮನ್ವಾದಿ ಅರ್ಥ, ಮನ್ವಾದಿ ಅಂತ ಹೇಳಿದರೆ ಮನು ಆದಿ ಮನ್ವಾದಿ, ಮನು ಅಂತ ಹೇಳಿದರೆ ಈ ಮನು ಅಲ್ಲ, ಮನು ಅಂತ ಹೇಳಿದರೆ ಈ ಮನು ಅಲ್ಲ, ಆಚಾರ ಸೊಳ್ಳ ಆಧ್ಯಾತ್ಮಿಕ ಅರ್ಥ. ಮನು ಶಬ್ದಕ್ಕೆ ಪಾಂಡವರಲ್ಲಿ ಧರ್ಮರಾಜ ಅಂದರೆ ಧರ್ಮ ಅಂತ ಅರ್ಥ. ಭೀಮಸೇನ ಅಂದರೆ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ, ಆಮೇಲೆ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ಇಷ್ಟು ಹೇಳಿದಾಗ ಏನಾಯ್ತು ಅಲ್ಲಿಗೆ? ಹತ್ತು ಅಂತ ಅರ್ಥ. ಭೀಮ ಅಂದರೆ ಹತ್ತು, ಧರ್ಮರಾಜ ಅಂದರೆ ಒಂದು, ಭೀಮಸೇನ ಅಂದರೆ ಹತ್ತು, ಅದಕ್ಕೆ ದಶಪ್ರಮತಿ ಅಂತ ಅವ್ರಿಗೆ ಹೆಸರು. ಅರ್ಜುನ ಅಂದರೆ ಮೂರು, ಶ್ರವಣ ಮನನ ಧ್ಯಾನ, ಎಷ್ಟಾಯ್ತು ಅಲ್ಲಿಗೆ? ಹತ್ತು ಒಂದು ಹನ್ನೊಂದು ಮೂರು ಹದಿನಾಲ್ಕು. ನಕುಲ ಅಂದರೆ ಶೀಲ ಕ್ಯಾರೆಕ್ಟರ್, ಆಮೇಲೆ ಸಹದೇವ ಅಂದರೆ ವಿನಯ, ಎಷ್ಟಾಯ್ತು ಅಲ್ಲಿಗೆ? ಹದಿನಾರು ಆಯಿತು. ದ್ರೌಪದಿ ಅಂದರೆ ಸರ್ವವಿದ್ಯಾ, ಬಾಯಿ ಸರಸ್ವತಿಯವರು, ಎಲ್ಲ ವಿದ್ಯೆಗಳ ಸಂಕೇತ. ಕೃಷ್ಣ ನಾರಾಯಣ, ಒಟ್ಟು ಹದಿನೆಂಟಾಯ್ತು. ಇದನ್ನು ಹೇಳೋದಕ್ಕೆ ಮನ್ವಾದಿ ಅರ್ಥ ಅಂತ ಕರೀತಾರೆ. ಅದು ಹದಿನೆಂಟು ಪರ್ವ ಇರೋದು ಅದಕ್ಕೇನೆ, ಹದಿನೆಂಟು ಪರ್ವ, ಹದಿನೆಂಟು ಅಧ್ಯಾಯ ಭಗವದ್ಗೀತೆ, ಹದಿನೆಂಟು ಅಧ್ಯಾಯ ಈಶಾಶೋಪನಿಷತ್ತು, ಈಗೆಲ್ಲ ಹದಿನೆಂಟು ಅರ್ಥ, ಹದಿನೆಂಟು ಪುರಾಣಗಳು, ಹದಿನೆಂಟು ಮಹಾಪುರಾಣಗಳು, ಹದಿನೆಂಟು ಉಪಪುರಾಣಗಳು, ಹದಿನೆಂಟು ಹದಿನೆಂಟು ಗೋಪಿಗೀತ, ಹದಿನೆಂಟು ಶ್ಲೋಕ, ಹದಿನೆಂಟು ಬೇಕಾದ ಯಾವುದಕ್ಕೆ? ಅದೇ ಹೇಳ್ತೀರ, ಅದು ಮುಂದೆ ಇನ್ನೊಂದು ಅರ್ಥ. ಈ ಅರ್ಥ ಮುಗಿದಿಷ್ಟು, ಈ ಅರ್ಥ ಇಷ್ಟೀಗ, ಇದಿಷ್ಟು ಏನು ಹೇಳಿತ್ತು ಮನ್ವಾದಿ ಅರ್ಥ ಅಂತ ಹೇಳಿದ್ರು. ತಾತ್ಪರ್ಯ ಎರಡನೇ ಅಧ್ಯಾಯದಲ್ಲೆಲ್ಲ ಹೇಳ್ತಾರೆ. ಜಯ ಜಾ ಅಂದ್ರು ಒಂದು, ಜಾ ಅಂದ್ರೆ ಎಷ್ಟೋ, ಜಾ ಅಂದ್ರೆ ಎಷ್ಟೋ ಎಂಟು, ಕಾ ಖಾ ಕಾ ಅಂತ ಶುರು ಮಾಡಿದ್ರೆ ಎಂಟು, ಯಾ ಅಂದ್ರೆ ಎಷ್ಟೋ, ಯಾರಲ್ಲ ಒಂದು, ಎರಡು ಸೇರಿ ಎಷ್ಟಾಯ್ತು, ಯಜ ಯಜ ಜಯ. ಈ ರೀತಿ ಇನ್ನೊಂದು ಅರ್ಥ. ಮತ್ತೆ ಹದಿನೆಂಟು ಒಂದು ಎಲ್ಲ ಕಡೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಹದಿನೆಂಟು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅದಕ್ಕಾಗಿನೇ. ಮತ್ತು ಮನುಷ್ಯ 24 ತಾಸಿನಲ್ಲಿ ಸರಿಯಾಗಿ ಎದ್ದಿರಬೇಕಾದ ಎಷ್ಟೊತ್ತು, 6 ಗಂಟೆ ನಿದ್ದೆ ಸಾಕು. ಸೊ 18 ಗಂಟೆ ಕೆಲಸ ಮಾಡಬೇಕು. 18 ಗಂಟೆ ಮನುಷ್ಯ ವರ್ಕಿಂಗ್ ಅವರ್ಸ್. ಆ್ಯಕ್ಚುಲಿ ನಮಗೆ 6 ಗಂಟೆ 2 ಗಂಟೆ 1 ಗಂಟೆ ಇರ್ತದೆ ಅಷ್ಟೇ, ಅದಲ್ಲ ಫುಲ್ ಆ ಥರ. ಅದು 18 ಒಂದು ಬಹಳ ಮುಖ್ಯವಾದ ಅಂಶ. ಅದಕ್ಕಾಗಿ ಮನ್ವಾದಿ ಅರ್ಥ ಅಂತ ಹೇಳಿದ್ರು. ಆಸ್ತಿಕಾದಿ ಅರ್ಥ ಅಂದರೆ, ಆಸ್ತಿಕರು ಅಂದರೆ ಪಾಂಡವರು, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ, ಇದು ಕಥೆ ಕಥೆ ಪ್ರಕಾರ ಹೇಳಿಬಿಟ್ಟು ಆಸ್ತಿಕಾದಿ ಅರ್ಥ. ಕೌರವರೆಲ್ಲ ಈ ರೀತಿ ತಿಳ್ಕೊಂಡ್ಬಿಟ್ರು. ಆಮೇಲೆ ಔಪರಿಚಾರ ಆದಿ ಅರ್ಥ ಅಂತ ಕೇಳಿ, ಉಪಚಾರ ಆದಿ ಅರ್ಥ ಅಂದ್ರೆ ಏನು? ಉಪರಿಚರ, ಉಪರಿಚರತೀತಿ ಉಪರಿಚರಹ, ಉಪರಿ ಅಂದ್ರೆ ಮೇಲೆ, ಎಲ್ಲರ ಮೇಲಿದ್ದಾನೆ ನಾರಾಯಣ ಅಂತ ಅರ್ಥ. ಕಥೆ ಪ್ರತಿಯೊಂದು ಮಹಾಭಾರತ ಕಥೆಯಲ್ಲ, ಈಗ ಪಾಂಡವರ ಕಥೆಯಲ್ಲ, ಧರ್ಮಾದಿಗಳ ವಿಷಯ ಹೇಳಿದ್ರು. ಪ್ರತಿಯೊಂದು ನಾರಾಯಣ 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 ಅಂತ ಹೇಳ್ತವ್ರು. ಉಪರಿಚರ ಆದಿ ಅರ್ಥ ಅಂತ ಹೇಳಿದ್ರಲ್ಲ, ಪ್ರತಿಯೊಂದು ಅರ್ಥ ಕೂಡ, ಪ್ರತಿಯೊಂದು ಅಕ್ಷರ, ವರ್ಣ, ಧ್ವನಿ ಎಲ್ಲವೂ ಕೂಡ ಏನು ಹೇಳುತ್ತೆ, ದೇವರನ್ನ ಅರ್ಥ ಮಾಡಿಕೊಂಡ್ರೆ ಉಪರಿಚಾರಾದಿ ಅರ್ಥ ಅಂತ ಹೇಳಿದ್ರು. ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಇದನ್ನು ಇಲ್ಲಿ ಹೇಳಿದ್ದಾರೆ. ಈ ಶ್ಲೋಕದ ಅರ್ಥನೇ ಬೇರೆಯವರಿಗಾಗಿದ್ದಿಲ್ಲ, ಏನೇನೋ ಅರ್ಥ ಮಾಡಿ ಹಾಳು ಮಾಡಿಬಿಟ್ಟಿದ್ರು ಆಚಾರ, ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದು ಗೀತಾ ಭಾಷ್ಯವಾದ್ರಿಂದ ಅದನ್ನು ಹೆಚ್ಚು ಹೇಳಿದ್ದೇನೆ, ಅಲ್ಲಿ ಓದೋರಿಗೆ ಗೊತ್ತಾಗುತ್ತೆ ಅಂತ ಮುಂದೆ ಹೊರಟುಬಿಟ್ರು ಅಷ್ಟೆ. ಭಾರತಂ ಸರ್ವ ಸರ್ವ ವೇದಾಶ್ಚ ತುರಾ ಮಾರೋಪಿತಾ ಪುರಾ ದೇವೈಹಿ ಬ್ರಹ್ಮಾದಿಭಿಃ ಸರ್ವೈಹಿ ಋಷಿಭಿಶ್ಚ ಸಮನ್ವಿತೈಹಿ ವ್ಯಾಸಶ್ಚೈವ ಆಜ್ಞೆಯ ತತ್ರ ತ್ವತ್ಯರಿಚ್ಯತ ಭಾರತಂ ಇತಿ ಬ್ರಹ್ಮಾಂಡ ಪುರಾಣದ ವಾಕ್ಯ. ಇದನ್ನು ನಿರ್ಣಯದಲ್ಲಿ ಕೋಟ್ ಮಾಡುತ್ತಾರೆ. ಏನು ಹೇಳಿದರು ಆಚಾರ್ಯರು, ವೇದಕ್ಕಿಂತ ದೊಡ್ಡದು ಅಂತ ಹೇಳಿದರು. ಅದು ಮಹಾಭಾರತಲ್ಲೇ ಬಂದಿದೆ ಅಂತ ಹೇಳ್ತಾರೆ. ಮಹಾಭಾರತ ವೇದಕ್ಕಿಂತ ದೊಡ್ಡದು ಅನ್ನೋ ಮಾತು ಎಲ್ಲಿದೆ? ಮಹಾಭಾರತದಲ್ಲೇ ಇದೆ. ಮಹಾಭಾರತ ಬರೆದಾದ ಮೇಲೆ ದೇವತೆಗಳೆಲ್ಲ ಬಂದರು, ವೇದವ್ಯಾಸರು ಅವ್ರಿಗೆ ಹೇಳಿದರು, ಬರೆದಿರೋ ಗ್ರಂಥ ವೇದಕ್ಕಿಂತ ಶ್ರೇಷ್ಠವಾದ ಗ್ರಂಥ, ಅದನ್ನು ಹೇಗೆ ಒಪ್ಪಬೇಕು ಅಂತ ಕೇಳಿದರೆ, ವೇದವ್ಯಾಸರು ಮಾತು ಅಂದರೆ ಸಾಕು, ಉಳಿದವರಿಗೆ ಅರ್ಥ ಆಗಬೇಕಲ್ಲ. ಅದಕ್ಕೋಸ್ಕರನೇ ಅವರು ಒಂದು ಪರೀಕ್ಷೆ ಮಾಡಲಿಕ್ಕೆ ಹೇಳಿದರು. ಭಾರತಂ ಸರ್ವ ವೇದಾಶ್ಚ ತುಲಾಮಾರೋಪಿತಾಂಪುರ. ತುಲಾ ಅಂದರೆ ಏನು? ತಕ್ಕಡಿ. ತಕ್ಕಡಿಯಲ್ಲಿ ಹೇಳಿದರು, ತೂಕ ಮಾಡಿ ನೋಡಿ ಗೊತ್ತಾಗುತ್ತೆ, ತೂಕ ಮಾಡಿ ನೋಡಿ. ಭಾರತಂ ಸರ್ವ ವೇದಾಶ್ಚ ತುಲಾಮಾಪುರ, ಬಹಳ ಹಿಂದೆನೆ. ದೇವೈಹಿ ಬ್ರಹ್ಮಾದಿ ವಿಸ್ತ, ತೂಕ ಮಾಡಿದವರು ಯಾರೂ ಅಲ್ಲ, ದೇವತೆ ಬ್ರಹ್ಮಾದಿ ದೇವತೆಗಳು ಸೇರಿಕೊಂಡಿದ್ದು. ಬರೀ ದೇವತೆಗಳು ಅಂದರೆ ಇಂದ್ರಾದಿಗಳು ಅಂತ ಆಗಬಾರ್ದು, ಅದು ಬ್ರಹ್ಮಾದಿಗಳು ಅಂತ ಹೇಳಿದರು. ಮತ್ತು ಋಷಿಭಿಶ್ಚ ಸಮನ್ವಿತ, ವಶಿಷ್ಠಾದಿ ಋಷಿಗಳು ನಾರದ ಎಲ್ಲ ಸೇರಿಬಿಟ್ಟಿದ್ದಾರೆ. ವ್ಯಾಸಶೈವ ಆಜ್ಞೆ ತುಲಾಭಾರ ಕಾಲ ಯಾರ್ಯಾರಿದ್ರು ಅಂತಾರಲ್ಲ, ಹಾಗೆ ತುಲಾಭಾರ ಇಷ್ಟೆಲ್ಲ ಜನ ಸೇರಿದ್ದಾರೆ. ಇದನ್ನೆಲ್ಲ ಅವರೇ ಮಾಡಲಿಲ್ಲ, ವ್ಯಾಸಶೈವ ಆಜ್ಞೆಯ ತತ್ರ, ವೇದವ್ಯಾಸರ ಅಪ್ಪಣೆಯಿಂದನೇ ಮಾಡಿದರು. ತತ್ರತು ಅತ್ಯರಿಚ್ಯತ ಭಾರತಂ, ಆಗ ಮಹಾಭಾರತ ಇದ್ದ ತಕ್ಕಡಿಯ ಭಾಗ ಏನಾಯ್ತದೋ ಮೇಲೆ ಕೇಳಲೇ ಇಲ್ಲ. ಅಂದರೆ ತುಲಾಭಾರದಲ್ಲಿ ಸಾಮಾನ್ಯವಾಗಿ 7 ವರೆಗೂ ತುಲಾಭಾರ ಮಾಡ್ತಾರೆ, ಇದು 7ನೇ ಇಲ್ಲ, ಅಲ್ಲಿ ತುಲಾಭಾರ ಸ್ಟಾಪ್ ಮಾಡಿಬಿಟ್ರು ಬನ್ನಿ. ಇದು ಉಲ್ಟಪಟ್ಟ ಸುಧಾಭಾರ ತುಲಾಭಾರ. ಅಂದರೆ ಮಹಾಭಾರತವನ್ನು 7 ಮೇಲೆ 7 ಆಗಲಿಲ್ಲ ಅಂದಮೇಲೆ ಎಲ್ಲದರ ಭಾರಕ್ಕಿಂತ ಮಹಾಭಾರತದ ಭಾರ ಏನು ಜಾಸ್ತಿ. ಅವತ್ತಿಂದ ಏನಂತ ಹೆಸರಾಯ್ತು ಅದಕ್ಕೆ? ಮಹಾಭಾರತ. ಮಹಾಭಾರ ಹೆಚ್ಚು ಭಾರ ಇರೋದು. ಭಾರ ಅಂದರೆ ಸಾರ ಅಂತ, ಭಾರ ಅಂದರೆ ಸಾರ. ಆ ದೃಷ್ಟಿಯಲ್ಲಿ ಒಳ್ಳೆ ಮಾತು, ಅದೆಲ್ಲ ಮಹಾಭಾರತದಲ್ಲೇ ಬಂದೋಗಿದೆ ಅಂತ ಹೇಳ್ತಾ ನಿರ್ಣಯದಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯನೆಲ್ಲ ಕೋಟ್ ಮಾಡಿ, ವಿಸ್ತಾರವಾಗಿ ಕೋಟ್ ಮಾಡ್ತಾರೆ. ಹೌದು ಹೌದು. ಯಾರು ಇವತ್ತು ಕಾನೂನು ಇದೆ, ಸತ್ಯ ಹೇಳಬೇಕು ಅಂತಿದೆ, ಎಷ್ಟು ಜನ ಫಾಲೋ ಮಾಡ್ತಾರಾಗಿದ್ರೆ? ಇವತ್ತು ಕಾನೂನು ಸ್ಪಷ್ಟ ಇದೆಯೋ ಇಲ್ವೋ? ಟ್ಯಾಕ್ಸ್ ಕೊಡಬೇಕು ಸ್ಪಷ್ಟ ಇದೆ. ಯಾಕೆ ಫಾಲೋ ಮಾಡೋದಿಲ್ಲ ಜನ? ಟ್ಯಾಕ್ಸ್ ನೋಡೋದಿಲ್ಲ, ಸುಳ್ಳು ಹೇಳಬಾರ್ದು ಅಂತ ಗೊತ್ತು. ಏಕಾಶಿ ಉಪವಾಸ ಮಾಡಬೇಕು ಅಂತಿದೆ, ಎಷ್ಟು ಜನ ಮಾಡ್ತಾರೆ? ಬಿಡಿ, ಏಕಾಶಿ ಉಪವಾಸ ಮಾಡಬೇಕು, ಅದು ಎಷ್ಟು ಹೇಳಿದ್ದಾರೆ ಅಂದರೆ ಮಾಡಿದ್ರೆ ಎಷ್ಟು ಪುಣ್ಯ ಬಿಟ್ಟರೆ ಎಷ್ಟು ಪಾಪ ಅಂತೇಳಿ. ಮತ್ತೆ ಯಾಕೆ ಮಾಡೋದಿಲ್ಲ ಆಗಿದ್ರೆ? ಏನಂತಾನೆ ಅದಕ್ಕೆ? ಎರಡು ಕಾರಣ ಏನು ಕೊಡ್ತಾನೆ? ಒಂದು ಕೆಲವರು ಏನಂತಾರೆ, ಹೌದು ಮಾಡಬೇಕು, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಸುಮ್ಮನೆ ಹೇಳಿದ್ದಾರಷ್ಟೇ, ಯಾರಿಗೋ ನಮಗಂತೂ ಹೇಳಿಲ್ಲ, ಈ ರೀತಿ ಹೇಳೋರು ಇದ್ದಾರೆ. ಅದು ವಯಸ್ಸಾದ್ಮೇಲೆ ಮಾಡಿ ಅಂತೇಳಿ ಇನ್ನೊಬ್ರು ಅರ್ಥ ಮಾಡ್ಕೋತಾರೆ, ಬೇಡದೇ ಇದ್ದವರು 1000 ಅರ್ಥ ಮಾಡ್ಕೋಬೋದು. ಆದ್ದರಿಂದ ಸತ್ಯಂವದ ಸತ್ಯಂವ ಅಲ್ಲಿಂದ ಶುರುವಾಗಿ ಬಿಟ್ಟರೆ, ಇವತ್ತು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಒಳ್ಳೇದು ಮಾಡೋದಿಲ್ಲ ಆಗಿದ್ರೆ? ಇವ್ರ ಆಸೆ ಒಳಗಾಯ್ತು, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಯಾವುದು ದುರಾಸೆಗೊಳಗಾದ ಮನುಷ್ಯ ಏನು ಮಾಡ್ತಾನೆ? ಮಾಡಬಾರ್ದು ಮಾಡ್ತಾನೆ, ಹಾಳಾಗಿಬಿಡುತ್ತೆ. ಆದ್ದರಿಂದ ಇದೆಲ್ಲದಕ್ಕೂ ಉತ್ತರ ಅದು, ಬರೀ ಪುರಾಣದ ಮಾತಕ್ಕಲ್ಲ. ಪ್ರತಿಯೊಂದು ತಪ್ಪು ಹೇಳಿದ ವಿದ್ಯಾರ್ಥಿ ಕ್ಲಾಸ್ಗೆ ಹೋಗಿ ಪಾಸ್ ಆದರೆ ಎಲ್ಲರೂ ಹ್ಯಾಂಗೆ ಬರಬೇಕಾಗಿದ್ರೆ? ಎಷ್ಟು ಜನ ಫೇಲ್ ಆಗ್ತಾರೆ ಅದಕ್ಕೆ? ಕ್ಲಾಸ್ಗೆ ಹೋಗೇ ಇಲ್ಲ ಕೆಲವರು, ಪಾಠ ಕೇಳೇ ಇಲ್ಲ ಇನ್ನೊಬ್ರು, ಇವನು ಸರಿಯಾಗಿ ಬರೋದಿಲ್ಲ ಕೆಲವರು, ಮನೆಯಲ್ಲಿ ಓದಿಲ್ಲ ಕೆಲವರು, ಎಷ್ಟು ಕಾರಣಗಳಿದೆ ಅದಕ್ಕೆ. ಅದೇ ರೀತಿಯೇ ಇಷ್ಟೆಲ್ಲ ಹೇಳಿದ್ರು ಕೂಡ ಜನಕ್ಕೆ ಅರ್ಥ ಆಗೋದಿಲ್ಲ ಅಷ್ಟೆಲ್ಲ. ಯಾರು? ಹಾಂ ಹಾಂ, ಆ ಗುರುಗಳೇ ಎಂಥವ್ರು? ಗುರುಗಳೇ ಎಂಥವ್ರು ಅವರು? ಅಂಧೇನೈವ ನಿಯಮಾನ ಯಥ ಅಂತ, ಕಣ್ಣಿಲ್ಲದ ಗುರುಗಳು. ಅವರಿಗೆ ಕಣ್ಣಿಲ್ಲ, ಮಿಸ್ಗೈಡ್ ಮಾಡ್ತಿದ್ದ. 99% ಜನ ಮಿಸ್ಗೈಡ್ ಮಾಡ್ತಾರೆ ಇವರು. ಅಂದಮೇಲೆ ಅವ್ರು ಫಾಲೋ ಮಾಡಿ ಏನು ಉಪಯೋಗ? ಅವರಿಂದ ಹೋಗ್ಬಾರ. ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ ನಿಷಿದ್ಧಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ಮತ್ತೆ ಹೇಳ್ತಾರೆ, ಮಹಾಭಾರತ ಪೂರ್ತಿ ಓದಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಮಹಾಭಾರತ ಅನ್ನೋ ಪದ ಹೆಸರು ಯಾತಕ್ಕೆ ಬಂತು ಅಂತ ತಿಳ್ಕೊಂಬಿಡಿ, ಸದ್ಗತಿಗೆ ಹೋಗ್ತೀರಿ ಅಂತ ಅಷ್ಟು ತಿಳ್ಕೊಂಬಿಟ್ರೆ ಸಾಕಿರ್ತಾರೆ. ಮಹಾಭಾರತ ಹೆಸರು ಯಾತಕ್ಕೆ ಬಂತು ಅದಕ್ಕೆ ಅಂತ ತಿಳ್ಕೊಂಡ್ರೆ ಸಾಕು. ಎಷ್ಟೋದ್ರೆ ಕಾಗಿದ್ರೆ ಸಾರಿಗಳು ಬೆಟ್ಕೊಂಡಿರ್ತಾರೆ, ಇದು ಯಾವುದೋ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಏನರ್ಥ ಇರೋದು ಏನಿರುತ್ತೆ ಅವರಿಗೆ? ಡಿ ಕೊಟ್ಟಿದ್ದಾರೆ, ಯಾರು ಎಷ್ಟೊತ್ತು ಗೊತ್ತೇ ಇಲ್ಲ ಅವರಿಗೆ. ಏನಂದ್ರೆ ಓದ್ಲಿಕ್ಕೆ ಬಂದಿರ ನೀವು ಫಸ್ಟ್ ಆಫ್ ಆಲ್, ಅದ್ರ ವ್ಯಾಲಿ ಅದೇನು ಅದರ ಅಷ್ಟು 10 ರೂಪಾಯಿ ಇತ್ತು, 1 ರೂಪಾಯಿ ಇಟ್ಕೊಂಡ್ಬಿಟ್ಟ ಮೂರ್ತಿಗಳಾಯ್ತು ಹೋಯ್ತದೆ ಸರಿ. ಡೇಟ್ ಬಾರ ಅಂದರೆ ಅದು 0 ಆಯ್ತು ಅದ್ರ ವ್ಯಾಲಿ. ಎಷ್ಟಾಯ್ತು? ಸಕಾಲಕ್ಕೆ ಎನ್ಕ್ಯಾಶ್ ಮಾಡಿಕೊಳ್ಳದೆ ಹೋದ್ರೆ ವೇಸ್ಟ್ ಆಗಿಬಿಡುತ್ತೆ. ಅಂದರೆ ತಿಳ್ಕೊಳ್ಳದೆ ಹೋದ್ರೆ ಹಾಗಾಗುತ್ತೆ. ಅದಕ್ಕೆ ಹೇಳ್ತೇವೆ, ಮಹಾಭಾರತಕ್ಕೆ ಮಹಾಭಾರತ ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಇದಕ್ಕೆ ಬಂತು. ಮಹತ್ವ ಮಹಾಭಾರತ, ಮಹಾ ಭಾರ ತ, ಮೂರು ಪದ ಇದೆ. ಮಹಾ ಅಂದ್ರೇನು? ಮಹತ್ವ. ಭಾರ ಅಂದ್ರೇನು? ಭಾರವತ್ವ. ತ ಅಂದ್ರೇನು? ಕೂಡಿರೋದು ಅಂತ. ತ ಶಬ್ದಕ್ಕೆ ಕೂಡಿರೋದು ಅಂತ ಅರ್ಥ ಸಂಸ್ಕೃತದಲ್ಲಿ. ಮಹಾಭಾರತ, ಮಹಾಭಾರತದಿಂದ ಕೂಡಿರುವ ಗ್ರಂಥ. ಆದ್ದರಿಂದ ಮಹಾಭಾರ ಸಾರ, ತುಂಬ ಅರ್ಥ ಹೊಂದಿರತಕ್ಕಂಥ ಗ್ರಂಥ. ಸಮಸ್ಯೆ ಪರಿಹಾರ ಆಯ್ತು. ಇದೆಲ್ಲ ಮಹಾಭಾರತ ಹೆಸರಿನಲ್ಲೇ ಬಂದೋಗಿದೆ. ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ. ನಿರುಕ್ತ ಅಂದ್ರೇನು? ಶಬ್ದಶಃ ಅರ್ಥ, ಪದಶಃ ಅರ್ಥ ನಿರುಕ್ತ ಅಂತ ಕರೀತಾರೆ. ಶಬ್ದಾರ್ಥ ಬೇರೆ, ಶಬ್ದಶಃ ಅರ್ಥ ಬೇರೆ. ಅರ್ಥ ನದಿ ಅಂತ, ನದಿ ಅಂದರೆ ನದಿ ಅಷ್ಟೇ, ನಮಗೆ ರಿವರ್ ಅಂತ ಹೇಳಿಬಿಡ್ತಾರೆ, ಮುಗಿತು. ಆದರೆ ಒಳಗೆ ಅರ್ಥ ಇದೆ. ನದನ್ಯಾತಿ ಇತಿ ನದಿ, ನದಿಯ ಶಬ್ದ ಯಾತಕ್ಕೆ ಹೆದರು ಬಂತು? ನದ ಅಂದ್ರೇನು? ನಾದ, ಶಬ್ದ ಮಾಡ್ತಾ ಹೋಗುತ್ತೆ. ರಾತ್ರಿ ಹೊತ್ತಲ್ಲಿ ಎಲ್ಲಾದರೂ ನೀವು ಹಂಪಿ ಎಲ್ಲೋ ಎಲ್ಲೋ ನದಿ ತೀರದಲ್ಲಿ ಮಲಗಿದ್ರೆ ಒಂಥರ ಸೌಂಡ್ ಬರ್ತಾ ಇರುತ್ತೆ. ನದನ್ಯಾತಿ ಶಬ್ದ ಮಾಡುತ್ತೆ. ಸಮುದ್ರಕ್ಕೆ ಒಂದು ಘೋಷ ಇದೆ. ಸಮುದ್ರದ ಘೋಷ ಬೇರೆ, ನದಿ ಘೋಷ, ಹರಿಯೋ ಘೋಷ. ಸಮುದ್ರದ ಘೋಷ ಹರಿಯೋ ಘೋಷ ಅಲ್ಲ, ಬೇರೆ ಬರ್ತಾ. ಕೆರೆಗಳಿಗೆ ಶಬ್ದನೇ ಬರೋದಿಲ್ಲ, ಅದು ಹರಿಯೋದಿಲ್ಲ, ಶಬ್ದನೂ ಮಾಡೋದಿಲ್ಲ. ನೀರುಗಳು ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನದಿಯನ್ನು ಹೆಸರು ಸ್ಪೆಸಿಫಿಕ್ ಆಗಿ ಬಂತು. ಆ ಅರ್ಥದಲ್ಲಿ ತಿಳ್ಕೊಂಬಿಟ್ಟು ನಿರ್ವಚನ ಅಂತ, ನಿರುಕ್ತಿ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್. ಮಹಾಭಾರತ ಶ್ರೇಷ್ಠ ಅಂತ ಹೇಳ್ತಾರೆ. ಅಷ್ಟು ವೇದಗಳಲ್ಲಿ ಏನೇನು ಅರ್ಥ ಇದೆ ಒಪ್ಪಾಡ, ಮಹಾಭಾರತದಲ್ಲಿ ಅರ್ಥ ಇದೆ. ಆದರೆ ಮಹಾಭಾರತದಲ್ಲಿ ಏನು ಅರ್ಥ ಇದೆ, ಮಹಾಭಾರತದಲ್ಲಿ ಏನು ಅರ್ಥ ಇದೆ, ಆ ಅರ್ಥ ಬೇರೆ ಎಲ್ಲೆಲ್ಲೂ ಇಲ್ಲದೇ ಇರೋ ಅರ್ಥ ಅದರಲ್ಲಿದೆ. ಅನಂತ ವೇದಗಳು ಹೇಳದೇ ಇರೋ ಅರ್ಥವನ್ನು ಮಹಾಭಾರತ ಅಷ್ಟು ಹೇಳುತ್ತೆ. ಗ್ರೇಟ್ ಆಯ್ತಲ್ಲ, ಅಲ್ಲೆಲ್ಲರ ವ್ಯಾಲ್ಯೂ ಎಲ್ಲ ಸ್ಪೆಷಲ್. ಯಾವುದೋ ಊರಿಗೆ ಹೋದಾಗ ಇಲ್ಲೇನು ಸ್ಪೆಷಲ್ ಅಂತ ಕೇಳ್ತಾನೆ. ಯಾರು ಮನೆ ಮನೆ ಬೀದಿ ಬೀದಿ ನೋಡೋದಿಲ್ಲ, ಇಂಪಾರ್ಟೆಂಟ್ ಯಾವುದು ನೋಡ್ಕೊಂಡ್ಬಿಡ್ತಾರೆ. ಹಾಗಿದ್ರೆ ಮಹಾಭಾರತದಲ್ಲಿ ಏನಿದೆ ಅಂದರೆ ಇಲ್ಲದ್ದೇ ಇಲ್ಲ ಅದರೊಳಗೆ, ಪ್ರತಿಯೊಂದು ಇದೆ. ಆದರೆ ಇದರಲ್ಲಿ ತೊಗೊಂಡ್ಬಿಟ್ರೆ ಬೇರೆಯಲ್ಲಿ ತೊಗೊಂಡು ಏನಾಗುತ್ತೆ, ವೇದಾದಿಗಳಲ್ಲಿ ಮಹಾಭಾರತ ಇರೋದೆಲ್ಲ ಅದರೊಳಗೆ ಇಲ್ಲ. ವೇದಾದಿಗಳಿರೋದೆಲ್ಲ ಮಹಾಭಾರತದಲ್ಲಿದೆ, ಮಹಾಭಾರತ ಇರೋದೆಲ್ಲ ಬೇರೆ ಕಡೆ ಎಲ್ಲೆಲ್ಲೂ ಇಲ್ಲ. ಅಷ್ಟು ಗ್ರೇಟ್ ಅದು. ಅದು ದೊಡ್ಡದಾಗ್ತಾ ಇಲ್ಲ, ಈಗ ವೇದಕ್ಕಿಂತ ದೊಡ್ಡದಾಯ್ತಲ್ಲ. ಇಷ್ಟು ಹೇಳಿದ್ರು ಒಪ್ಪದೇ ಇರೋರು ನಮ್ಮಲ್ಲೇ ಇದ್ದಾರೆ ಅಂದರೆ ಆಚಾರ ಮತಿಗೆ ಏನು ಬೆಲೆ ಕೊಟ್ಟಾಯ್ತದೆ? ಇಷ್ಟೆಲ್ಲ ಹೇಳಿದ್ದು ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡು, ಮಹಾಭಾರತ ಎಲ್ಲದಕ್ಕಿಂತ ಶ್ರೇಷ್ಠವಾದ ಗ್ರಂಥ, ಅದಕ್ಕೆ ಹೆಸರಿದೆ ಅಂತ ತಿಳ್ಕೊಳ್ಳೋದು ಕೂಡ ಎಲ್ಲ ಪಾಪಗಳ ಪರಿಹಾರಕ್ಕೆ ಸಾಧನ. ನಮಗೆ ನೋಡೋದಕ್ಕೆ ಏನು ಅನಿಸುತ್ತೆ, ಅದೆಲ್ಲ ಹೇಗೆ ಸಾಧ್ಯ ಅಂತೇಳಿ, ಡೆಫಿನೆಟ್ಲಿ ಸಾಧ್ಯ. ಉದಾಹರಣೆಗೆ ಯಾರಿಗೋ ಒಂದು ಬ್ರೀಫ್ ಕೇಸ್ ಕೊಟ್ಟರು ಒಬ್ಬನಿಗೆ, ಹೋದ ಕಳ್ಕೊಂಬಂದ್ಬಿಟ್ಟ, ಬೈದರು ಸಿಕ್ಕಾಬಟ್ಟಿ ಬೈದ್ರು. ಏನೇ ಆದರೂ ತುಂಬ ಬರೀ 1,000 ರೂಪಾಯಿ ನೋಟ್ಗಳಿಟ್ಟಿದ್ದೆ, ಏನಿದೆ ಹಾಳು ಮಾಡಿಬಿಟ್ಟಿ ಅಂದರೆ ಅವನು ಹೇಳ್ತಾ, ಮೊದಲೇ ಹೇಳಬೇಕಾಗಿತ್ತು ನನಗೆ ಅಂತೇಳಿ. ಆ್ಯಕ್ಚುಲಿ ಓಪನಿಂಗ್ ಬಂದು ಮಾಡಿ ನೋಡೋದಿಲ್ಲ, ಮೊದಲೇ ಹೇಳಿದ್ದಕ್ಕೆ ಏನು ಮಾಡ್ತಿದ್ದ ಅವನು, ಕೇರ್ಫುಲ್ಲಾಗಿ ನೋಡ್ತಿದ್ದ. ಇವನೇನು ತಿಳ್ಕೊಂಡ, ಏನೋ ಇದೆ ಅಂತ ತಿಳ್ಕೊಂಡ, ಅಷ್ಟು ಕೇರ್ಫುಲ್ ಆಗಿಬಿಟ್ಟು ನೋಡಿದ್ರೆ ಕಳ್ಕೊಂಡ್ಬಿಟ್ಟು. ಅವಾಗ ಹೇಳೋರು ತಪ್ಪು ಒಂದಿದೆ ಅದರಲ್ಲಿ, ಹೇಳೋರು ಕೂಡ ಏನಂತ ಹೇಳಬೇಕಾಗಿತ್ತು, ಇದು ಬಹಳ ಮುಖ್ಯವಾದದ್ದು, ಭಾರಿ ಪ್ರಶಸ್ತಿ ಇದು ಅಂತ ಹೇಳಿ ಸಪ್ರೇಟ್ ಹೇಳಬೇಕಾಗಿತ್ತು, ಅದನ್ನು ಹೇಳಲಿಲ್ಲ. ಸೊ ಕಳ್ಕೊಂಡೊಂದು ತಪ್ಪು ಹೇಗಿದೆ, ಹೇಳೋರು ತಪ್ಪು ಹಾಗೆ. ಆದರೆ ಮಹಾಭಾರತದ ಬಗ್ಗೆ ಹೇಳಿ ಆಗಿಬಿಟ್ಟಿದೆ. ಆಗಲಿ ಏನಂತ ಹೇಳಿದ್ದಾರೆ ಮಹಾಭಾರತದ ಬಗ್ಗೆ, ಮಹಾಭಾರತದ ಬಗ್ಗೆ ಏನಂತ ಹೇಳಿದ್ದಾರೆ ಈಗ, ಅತಿ ಶ್ರೇಷ್ಠ ಅದ್ರ ಮೇಲೆ ಬರೆದ್ಬಿಟ್ಟಿದೆ. ಎಷ್ಟೋ ಸರ್ತಿ ಹಾಕಿದಾರಲ್ಲ, ನಾಟ್ ಫಾರ್ ಸೇಲ್ ಅಂತ ಹಾಕಿರ್ತಾರೆ, ಹುಷಾರು ಅಂತ ಹಾಕಿರ್ತಾರೆ, ಇದು ಪಬ್ಲಿಕ್ ಕ್ಯಾರಿಯರ್, ಅದು ಗೂಡ್ಸ್ ಗಾಡಿ ಅಂತ ಹಾಕ್ತಾರೆ, ಇದು ಬಸ್, ಅದಿವೆಲ್ಲ ಬೋರ್ಡ್ ಯಾತಕ್ಕೆ ಇದೆಲ್ಲ ಕೂಡ, ಅದು ಪರ್ಪಸ್ ಏನಂತ ಅರ್ಥ ಮಾಡಿ. ದಾರಿ ಬಂದ ಕೈ ಹಿಡಿಯೋದಿಲ್ಲ ಸಾಮಾನ್ಯ ಯಾತಕ್ಕೆ ಅಂದರೆ, ಅದು ಕರ್ ಪ್ಯಾಸೆಂಜರ್ ಕರ್ಕೊಂಡು ಹೋಗೋದಲ್ಲ. ಅದು ನೋಡ್ಕೊಂಡು ಹೇಗೆ ಅರ್ಥ ಮಾಡ್ಕೋತೀವಿ, ಮಹಾಭಾರತಕ್ಕೆ ಒಂದು ಬೋರ್ಡ್ ಹಾಕಿದ್ದಾರೆ, ಇದು ಮಹಾಭಾರತ ಅಂತ ಹೇಳಿ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಉಪಯೋಗ ಮಾಡೋ ರೀತಿ ಬೇರೆ ಆಗುತ್ತೆ. ನಮ್ಮ ಮಹಾಭಾರತ ಇಷ್ಟೆಲ್ಲ ಹೇಳಿದ್ರು ಮಹಾಭಾರತ ಬಗ್ಗೆ ಜನ ತಿಳ್ಕೊಂಡಿದ್ದೇನೋ ಅದೊಂದು ಕಥೆ ಅಂತ ತಿಳ್ಕೊಂಬಿಟ್ಟು. ಕಥೆ ಅಲ್ಲ, ಪೇಪರ್ ಬೇರೆ, ನೋಟ್ ಬೇರೆ. ಯದ್ಯಪಿ ಪೇಪರ್ ಕೂಡ ನೋಟ್ ಕೂಡ ಪೇಪರೇ, ಆದರೆ ಪೇಪರ್ ವ್ಯಾಲ್ಯೂ ಎಷ್ಟು ಅದ್ರ ವ್ಯಾಲ್ಯೂ ಎಷ್ಟು? ಅದು ಇದು ಶಬ್ದನೇ, ಅವು ಶಬ್ದನೇ, ಆದರೆ ಮಹಾಭಾರತ ವ್ಯಾಲ್ಯೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ನಮ್ಮ ಜನಕ್ಕೆ ಗೊತ್ತಿಲ್ಲ ಕಥೆ ಅಂದರೆ. ಇವತ್ತು ಯಾವ ವಿದ್ಯಾಪೀಠಗಳಲ್ಲೂ ಕೂಡ ಮಹಾಭಾರತ ಆತ್ಮರಣೆಯೇ ಪಠ್ಯ ಪುಸ್ತಕ ಮಾಡೋದಿಲ್ಲ. ಅದು ಆಚಾರ್ಯ ಒತ್ತು ಕೊಟ್ಟು ಹೇಳ್ತಾರೆ. ಅದು ಮನುಷ್ಯಾನ ಮಾಡದೆ ಹೋದರೆ ಓದಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದು ಒತ್ತು ಕೊಟ್ಟು ಓದಬೇಕಲ್ಲ. ಮಹಾಭಾರತ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದೇ ವೇದ, ವೇದಾಧ್ಯಯನ ಮಾಡಿದ್ರೆ ಎಷ್ಟು, ಅದಕ್ಕಿಂತ ಜಾಸ್ತಿ ಪುಣ್ಯ ಬರೋದು ಮಹಾಭಾರತ ಓದಿದರೆ. ಅದು ಆಚಾರ ಒತ್ತು ಕೊಟ್ಟರು ಹೇಳಿಲ್ಲ ಅಂದರೆ ನಾವು ಅದ್ರ ಗಮನ ಕೊಡ್ತಾ ಇಲ್ಲ ಅಂತ, ಗಮನ ಕೊಡಬೇಕಲ್ಲ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಯೋಗದೀಪಿಕ ಅಂತ ಗ್ರಂಥ ಬರೆದಿದ್ದ, ಸುಮಧ್ವಿಜ ಬರೆದವರೇ, ಅವ್ರು ಹೇಳ್ತಾರೆ ಮಕ್ಕಳಿಗೆ ಮೊದಲು ಪಾಠ ಯಾವ್ದು ಹೇಳಬೇಕು ಅಂದರೆ ಮಹಾಭಾರತ ತಾತ್ಪರ್ಯನೇ ಹೇಳಿ ಅಂತ ಹೇಳಿದ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಆದೌ ಶಿಕ್ಷೆಯೇ ಸುಧೀಹಿ, ಅವ್ರ ಮಾತಿದ್ರು. ಮೊದಲೇ ಅದನ್ನು ಪಾಠ ಹೇಳಿದ್ರು, ಕೊನೆಗೂ ಪಾಠ ಹೇಳಲಿಲ್ಲ ಮೊದಲೇ ಅಂತಲ್ಲ, ಕೊನೆಗೂ ಪಾಠ ಹೇಳೋದಿಲ್ಲ. ಅದ್ರ ಏನಾಗುತ್ತೆ ಅವ್ರಿಗೆ ನಾಳೆ ಲೈಫಲ್ಲಿ? ಫಿಶ್ ಔಟ್ ಆಫ್ ವಾಟರ್ ಅದಾಗಿಬಿಡುತ್ತೆ. ಎಷ್ಟೋ ಪ್ರಮೇಯ ಗೊತ್ತೆ, ಎಲ್ಲ ಪ್ರಮೇಯ ಒಟ್ಟಿಗೆ ಒಂದು ಕಡೆ ಸಿಗಬೇಕು ಅಂದ್ರೆ ಯಾವ ಗ್ರಂಥ ಓದಬೇಕು? ಮಹಾಭಾರತ ಆತ್ಮರಣೆ ಓದು. ಮಹಾಭಾರತದಲ್ಲಿ ಎಲ್ಲ ಬಂದಿದೆ, ಅದು ಸಾರ ಅಲ್ಲಿ ಕೊಡ್ತಿರೋದ್ರಿಂದ ಎಲ್ಲ ಸಿಕ್ಬಿಡುತ್ತೆ. ಇದನ್ನೆಲ್ಲ ಇಷ್ಟು ಒತ್ತು ಹೇಳ್ತಾರೆ ಆಚಾರ್ಯರು. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ಇವತ್ತಿಗೂ ವಾಕ್ಯ ಸಿಗುತ್ತೆ, ಯತಿ ಆಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನ ಕುತ್ರಚಿತ್ ಯತ್ ಇಹ ಅಸ್ಥಿ. ಯತ್ ಯಾವುದು ಇಹ ಈ ಮಹಾಭಾರತದಲ್ಲಿ ಅಸ್ಥಿ ಇದೆಯೋ ತತ್ ಅದು ಅನ್ಯತ್ರ ಬೇರೆ ಕಡೆಗೆ ಇದೆ. ಆದರೆ ಯತ್ ಯಾವುದು ಇಹ ಇಲ್ಲಿ ನಾ ಅಸ್ಥಿ ಇಲ್ಲ, ಅದು ನಾ ಕುತ್ರತಿ ಎಲ್ಲೂ ಇಲ್ಲೇ ಇಲ್ಲ. ಮಹಾಭಾರತ ವಿಷಯ ಬಂದಿಲ್ಲ ಅಂತ ತಿಳ್ಕೊಂಬಿಡಿ, ಅದೆಲ್ಲೂ ಇಲ್ಲೇ ಇಲ್ಲ ಅಂತ ಅರ್ಥ. ಮಹಾಭಾರತದಲ್ಲಿ ಬಂದಿದೆ ಅಂದರೆ ಬೇರೆ ಕಡೆ ಇರ್ಬೋದು ಅಷ್ಟೇ ಅದು. ಆದರೆ ಮಹಾಭಾರತ ಇಲ್ಲ ಅಂದ್ರೆ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಅದು ಎನ್ಸೈಕ್ಲೋಪೀಡಿಯಾ, ನಿಜವಾದ ಅರ್ಥದಲ್ಲಿ ಮಹಾಭಾರತ ಟ್ರೂಯೆಸ್ಟ್ ಎನ್ಸೈಕ್ಲೋಪೀಡಿಯಾ ಅಂದರೆ ಮಹಾಭಾರತ. ಇವತ್ತು ಎನ್ಸೈಕ್ಲೋಪೀಡಿಯಾ ಎಷ್ಟೋ ಸಿಗುತ್ತೆ, ಬ್ರಿಟಾನಿಕಾ ಅವೆಲ್ಲ ಸಿಗುತ್ತೆ. ಆದರೆ ಏನು ಡಿಫ್ರೆನ್ಸ್ ಅಂದರೆ, ಇವು ಎವೆರಿಯರ್ ರಿವೈಸ್ ಮಾಡ್ತಾ ಹೋಗ್ತಾರೆ. ಗೊತ್ತಾಯ್ತಾ, ಮಹಾಭಾರತ ಒಂದು ಸರ್ತಿ ಬರೋ ಮೇಲೆ ಮುಗಿದೋಗಿ, ಮತ್ತೇನು ಮಾಡಾಗಿಲ್ಲ. ವೇದವ್ಯಾಸ ಸರ್ವ ಬರೀ ಎನ್ಸೈಕ್ಲೋಪೀಡಿಯಾ ಮಾಡೋರು ಸರ್ವಜ್ಞರಲ್ಲ. ಅದಕ್ಕೇನಾಗುತ್ತೆ, ವಿಷಯಗಳು ಜಾಸ್ತಿ ಬಂದಂತೆ ಆಡ್ ಮಾಡ್ತಾರೆ. ವೇದವ್ಯಾಸರು ಯಾರವರು? ಸರ್ವಜ್ಞರಾದ್ದರಿಂದ ಒಂದ್ಸರ್ತಿ ಬಂದ್ಮೇಲೆ ಮುಗಿದೋಗಿ. ಎನ್ನೇ ಆಸ್ತಿನ ಕುತ್ರಚಿದೆ ವಿರಾಟೋದ್ಯೋಗ ಸಾರವಾನ್. ಮಹಾಭಾರತದಲ್ಲೂ ಕೂಡ ಒಂದರಲ್ಲೂ ವ್ಯತ್ಯಾಸ ಇದೆ, ಏನು ಒಂದಕ್ಕೆ ಹೆಚ್ಚೆಚ್ಚು ಮಹತ್ವ ಇದೆ. ವಿರಾಟ ಉದ್ಯೋಗ ಸಾರವಾನ್ ಮಹಾಭಾರತದ್ದೇ ವಾಕ್ಯ. ಆದಿಪರ್ವದಲ್ಲೇ ಹೇಳ್ತಾರೆ ಮಹಾಭಾರತ ಎಲ್ಲವೂ ಶ್ರೇಷ್ಠ, ಆದರೆ ಇನ್ನೂ ಶ್ರೇಷ್ಠ ಯಾವುದು ಅಂದರೆ ವಿರಾಟ ಪರ್ವ, ಉದ್ಯೋಗ ಪರ್ವ. ರಾಮಾಯಣ ಎಲ್ಲ ಶ್ರೇಷ್ಠ, ಅದರಲ್ಲೂ ಯಾವ ಶ್ರೇಷ್ಠ? ಸುಂದರಕಾಂಡ ಅಂತ ಹೇಳ್ತಾರಲ್ಲ ಹಾಗೆ. ಅಲ್ಲಿ 18 ಇರೋದ್ರಿಂದ 2, ಅಲ್ಲಿ 7 ಇರೋದ್ರಿಂದ 1 ಹಾಕಿದ್ರು ಅಷ್ಟೇ. 7 1 ಶ್ರೇಷ್ಠ, 18 ಇದ್ದದಕ್ಕೆ 2 ಶ್ರೇಷ್ಠ, ವಿರಾಟ ಪರ್ವ, ಉದ್ಯೋಗ ಪರ್ವ. ಇದೆಲ್ಲ ಇತ್ಯಾದಿ ವಾಕ್ಯ ಪರ್ಯಾಲೋಚನೆಯ ಆಚಾರ್ಯ. ಇಷ್ಟೆಲ್ಲ ವಾಕ್ಯ ನೋಡಿ ಒಂದು ವಾಕ್ಯ, ಋಷಿ ಸಂಪ್ರದಾಯ, ಋಷಿಗಳ ಪರಂಪರೆ ಹಾಗೆ ಇದೆ, ಮಹಾಭಾರತ ಭಾರಿ ಶ್ರೇಷ್ಠ ಅಂಥೇಳಿ ಸ್ಪಷ್ಟವಾಗಿದೆ. ಕೋಹ್ಯನ್ಯ ಪುಂಡರಿ ಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಇನ್ನೊಂದು ವಾಕ್ಯ ಇದೆ, ಮಹಾಭಾರತಲ್ಲೂ ಬರುತ್ತೆ ಬೇರೆ ಕಡೆಗೂ ಬರುತ್ತೆ. ಕೋಹ್ಯನ್ಯ ಪುಂಡರಿ ಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಯಾತಕ್ಕೆ ಮಹಾಭಾರತ ಅಂಬದೇನು? ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು. ಮಹಾಭಾರತ ನೋಡಿ, ಇದನ್ನು ಬರೆದವರು ಬೇರೆಯವರು ಬರಲಿಕ್ಕಾಗೋದಿಲ್ಲ. ಯಾರು ಬರೆದಿರ್ಬೇಕು ಇದನ್ನ? ನಾರಾಯಣನೇ ಬರೆದಿರ್ಬೇಕು. ಯಾಕೆ ಅಂಥ ಗ್ರಂಥ ಇದು. ಇವತ್ತು ಬೆಳಕು ನೋಡ್ತಾರೆ, ನಮ್ಮಲ್ಲೂ ಕಾಮನ್ ಸೆನ್ಸ್ ಇದೆ, ಬೆಳಕು ನೋಡ್ತಾರೆ ಇದು ಸೂರ್ಯಂದೇ ಬೆಳಕು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಯಾಕೆ ಗೊತ್ತು? ಸೂರ್ಯನ ಲೈಟೇ ಬೇರೆ, ಇದನ್ನು ಕೋಟಿ ಕೋಟಿ ದೀಪ ಹಾಕಿ ಅದು ಸೂರ್ಯನ ಬೆಳಕಿಗೆ ಮ್ಯಾಚ್ ಆಗೋದಿಲ್ಲ. ಈ ಕೋಟಿ ಇವೆ ಪಾಪ ಇವು, ಅದಕ್ಕೆ ಬೆಲೆ ಇಲ್ಲ. ಆದ್ರೆ ಒಬ್ಬೇ ಸೂರ್ಯ ಏನು ಮಾಡ್ತಾನೆ? ಎಲ್ಲ ಬೆಳಕು ಮುಗಿಸ್ಬಿಡ್ತಾನೆ. ಸೂರ್ಯ ಬೆಳಕು ಅಂತ ಅಷ್ಟೇ ಗೊತ್ತಾಗುತ್ತೋ ಇಲ್ವೋ? ಚಂದ್ರ ಬೆಳಕು ಅಂತ ಗೊತ್ತಾಗುತ್ತೋ ಇಲ್ಲೋ? ಇದು ಮಹಾಭಾರತ ವೇದವ್ಯಾಸರು ಕೊಟ್ಟ ಜ್ಞಾನ ಅಂತ ಅರ್ಥ ಆಗುತ್ತೆ. ಸಿಂಪಲ್, ನೋಡಿದ ತಕ್ಷಣ ಕ್ವಾಲಿಟಿ ಏನಂತ ಗೊತ್ತಾಗುತ್ತೆ. ಆ ಕ್ವಾಲಿಟಿನೇ ಬೇರೆ. ವೇದವ್ಯಾಸರು ಏನು ಬರೀತಾರೆ, ಕೆಲವರು ಇರ್ತಾರೆ ಅಡುಗೆ ಇವ್ರು ಈ ಅಡುಗೆವನ್ನೇ ಮಾಡಿರ್ಬೋದು, ಸಿ ಉಳಿದ್ರೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ನೋಡಿದ ತಕ್ಷಣನೇ ಕೆಲವು ಶಿಲ್ಪಿ ನೋಡ್ತಾರೆ, ಈ ವಿಮನೆ ಮಾಡಿರ್ಬಹುಶಃ ಇಳುವರೆ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಕೆಲವು ಯುನಿಕ್ ಅಂತ ಕರಿತೇವಲ್ಲ ಹಾಗೆ. ಇವು ಜಗತ್ತು ನೋಡಿದಾಗ ದೇವರು ಬೇರೆಯವರು ಮಾಡಕ್ಕೆ ಬರೋದೇ ಇಲ್ಲ. ಜಗತ್ತು ಅರ್ಥ ಮಾಡ್ಕೊಳ್ಳೋದಕ್ಕಾಗದಲ್ಲ, ಮಾಡೋದೇನು ಮತ್ತೆ ಬೇರೆಯವರು. ಇದು ಅರ್ಥ ಮಾಡಿಕೊಂಡ್ರೆ ಒಂದು ವಿಚಿತ್ರವಾದ ಸರ್ವಮೂಲ ನೋಡಿದಾಗ ಆಜ್ಞಾ ಮನ್ನೇಯರ ಬೇರೆಯವರಿಗೆ ಬರಲಿಕ್ಕೆ ಬರೋದೇ ಇಲ್ಲ, ಅವರೊಬ್ಬರಿಗೆ ಬರಲಿಕ್ಕೆ ಬರೋದು. ಟೀಕಾರ ಟೀಕಾರಾಯರೇ ಬರೀಬೇಕು, ಕೆಲವು ವಿಷಯಗಳಿವೆ. ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ. ಮಹಾಭಾರತ ರಚನೆ ಮಾಡಬೇಕಾದ್ರೆ ಪುಂಡರೀಕಾಕ್ಷ ಅಂದರೆ ನಾರಾಯಣ, ಪುಂಡರೀಕಾಕ್ಷರಾದ ನಾರಾಯಣನ ಹೊರತು ಬೇರೆ ಯಾರಿಗೆ ಸಾಧನೆ ಸಾಧ್ಯ ಇದೆ ಅಂದರೆ ವೇದವ್ಯಾಸರು ಯಾರು ಅಂತ ಆಯ್ತು ಅಲ್ಲಿಗೆ? ನಾರಾಯಣ ಅಂತ ಪ್ರೂವ್ ಆಯ್ತು. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಇತಿಹಾಸ ಇತಿಹಾಸ ವೇದ ಎಲ್ಲ ಏನೇನು ಹೇಳ್ತೀರೋ ಸ್ಮೃತಿ ಏನು ಹೇಳಿದ್ರು ಮಹಾಭಾರತಕ್ಕೆ ಅದು ಒಪ್ಪುತ್ತೆ ಗೊತ್ತಾಯ್ತಾ ಏನು ಹೇಳಿದ್ರು ಯಾಕೆ ಹೈಯೆಸ್ಟ್ ಆದ್ದರಿಂದ ಏನು ಹೇಳಿದ್ರು ನಡೆಯುತ್ತೆ ಕೋಹ್ಯನ್ಯ ಪುಂಡರೀಕ ಹಿ ಅಂದ್ರೆ ಏನೋ ವೆಲ್ ನೋನ್ ಫ್ಯಾಕ್ಟ್ ಕೋ ಹಿ ಅನ್ಯ ಹೆನ್ಯ ಅಂತ ಒಂದು ಪದ ಅಲ್ಲ ಕೋ ಬೇರೆ ಹಿ ಬೇರೆ ಅನ್ಯ ಬೇರೆ ಹಿ ಈ ಇದೆ ಆ ಇದೆ ಹಿ ಈ ಆ ಸೇರಿ ಏನಾಯ್ತದ ಸಂಧಿ ಆಯ್ತಷ್ಟೆ ಅದಕ್ಕೆ ಕೋ ಹಿ ಅನ್ಯ ಅನ್ಯ ಕಹ ಬೇರೆ ಯಾರು ತಾನೆ ಮಹಾಭಾರತ ಕೃತ್ ಭವೇತ್ ಮಹಾಭಾರತ ರಚನೆ ಮಾಡಲಿಕ್ಕೆ ಸಾಧ್ಯ ಇದು ಗಾದಿರಾಜ ಸ್ವಾಮಿಗಳು ಬಹಳ ವಿಸ್ತಾರವಾದ ವ್ಯಾಖ್ಯಾನನ ತಾತ್ಪರ್ಯದಲ್ಲಿ ಆಚಾರ್ಯ ವಾಕ್ಯ ಕೋಟ್ ಮಾಡ್ತಾರೆ ಅಲ್ಲಿ ಬರೀತಾರೆ ಏನಂತ ಬರೀತಾರೆ ಮೊದಲನೇದಾಗಿ ಅದು ಬರದೆ ಅಲ್ರಿ ಮಹಾಭಾರತ ಲಕ್ಷ ಶೋಕದ ಗ್ರಂಥ ಬರತ್ತಷ್ಟು ಕರಿತೀರಾ ಎನ್ಸೈಕ್ಲೋಪೀಡಿಯಾ ವಿಶೇಷ ತಪ್ಪ ಇರುತ್ತೆ ಅಂತ ಕೇಳಿದರೆ ಆ ರೀತಿ ವೇದವ್ಯಾಸರು ಬರೆದಿದ್ದಲ್ಲ ವೇದವ್ಯಾಸರ ಗ್ರಂಥ ಬರೆದಾಗ ಅವ್ರಿಗೆ 3 ವರ್ಷ ಆಗಿತ್ತು ಮಹಾಭಾರತ ನಡೆದಿದ್ದು ಆಮೇಲೆ 600 ವರ್ಷ ಆದಮೇಲೆ ಮೊದಲೇ ಬರೆದಿದ್ದಾರೆ ನೆನಪಿಟ್ಕೋ ಅಂತ ಹೇಳಿದ್ರು 600 ವರ್ಷ ಮುಂಚೆ ಬರೆಯೋದಂದ್ರೆ ಸಾಧ್ಯನ ನಾಳೇನಾಗತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಒಂದು ನೆಕ್ಸ್ಟ್ ಮೊಮೆಂಟ್ ಏನಾಗುತ್ತೆ ಗೊತ್ತಾಗೋದಿಲ್ಲ ಅಂತ 600 ವರ್ಷ ಮುಂಚೆ ಬರೆದಿದ್ದ ಬರೀ ಏನೋ ಆಗುತ್ತೆ ಅಂತ ಹೇಳಿದ್ರೆ ಗ್ರೇಟ್ ಅದು ಮಹಾಭಾರತ ಯಾರ್ಯಾರ ಪಾತ್ರಗಳೇನು ಎಲ್ಲೆಲ್ಲಿ ಹುಟ್ಟುತ್ತಾರೆ ಯಾವ್ಯಾವ ಹುಟ್ಟುತ್ತಾರೆ ಅವ್ರ ವಯಸ್ಸೇನು ಅವ್ರು ಏನೇನು ಮಾತಾಡ್ತಾರೆ ಏನೇನು ಮಾತಾಡ್ತಾರೆ ಅವ್ರು ಇದು ಮಾಡಿದ್ದೇನೆಲ್ಲ ಕೂಡ ಸಿನಿಮಾದ ಸ್ಕ್ರಿಪ್ಟ್ ಮೊದಲು ರೆಡಿ ಇದ್ದೇ ಬಂದು ಸಿನಿಮಾ ಇದ್ದಾಗ ಶುರು ಮಾಡೋದು ನಾಟಕ ಶುರು ಮಾಡೋದು ಹಾಗೇನೆ ಎಲ್ಲ ಏನು ಮಾತಾಡಬೇಕು ಹೇಳಿಬಿಟ್ಟಿರ್ತಾರೆ ಆಗಲೇ ಅದೇ ಮಾತೇ ಆಡಬೇಕು ಅಂತ ನಾಟಕ ಆಡಿದ ಮೇಲೆ ನಾಟಕ ಬರೆಯೋದಿಲ್ಲ ನಾಟಕ ಬರೋದಾದ್ಮೇಲೆ ನಾಟಕ ಆಡ್ತಾರೆ ಮಹಾಭಾರತ ದೊಡ್ಡ ನಾಟಕ ಆದ್ದರಿಂದ ವೇದವ್ಯಾಸರು ಏನು ಮಾಡಿದ್ದಾರೆ ಅದನ್ನು ಪಾತ್ರ ಅದೇ ಮಾತೇ ಆಡಬೇಕು ಬೇರೆ ಇಲ್ಲ ಅರ್ಜುನ ಈ ಕಾಲಕ್ಕೆ ಇಷ್ಟು ಬಾಣ ಬಿಡ್ತಾನೆ ಅದಕ್ಕೆ ಆಪೋಸಿಟ್ಟಾಗಿ ಅವ್ರು ಇಷ್ಟು ಬಾಣ ಬಿಡ್ತಾರೆ ಮತ್ತೆ ಎಷ್ಟು ಕರೆಕ್ಟಾಗಿದೆ ಗೊತ್ತಾಯ್ತು ಇವ್ರು ಹೊಡಿದಿರ್ತಾರೆ ಸಿನಿಮಾಲೆ ಹೊಡಿತಾರಲ್ಲ 3 ರೇಟಿ ಬಿಡಬೇಕು ಅಂತ ಹೇಳಿರ್ತಾರೆ ಅದು ಬೀಳಬೇಕು 3 ರೇಟಿ ಅವನು ಮತ್ತೆ ಇಲ್ಲ ದುಡ್ಡು ಕೊಡೋದಿಲ್ಲ ಅವನಿಗೆ ಮತ್ತೆ ಆ 8 ಬಿಡಬೇಕು ಆ 8 ಹೇಳಬೇಕು ಪ್ರತಿಯೊಂದು ಫಿಕ್ಸ್ ಆಗಿರುತ್ತೆ ಅಷ್ಟು ದೂರ ಬಿಡಬೇಕು ಇಷ್ಟೇ ಕೂಗಬೇಕು ಪ್ರತಿಯೊಂದು ಸೆಟ್ಲ್ ಮಾಡಿರ್ತಾರೆ ಆ ರೀತಿ ಮಾಡಿದರೆ ಅವನಿಗೆ ಗುಡ್ ಸಮ ಇಲ್ಲಿ ಕೊಡೋದಿಲ್ಲ ವೇದವ್ಯಾಸರು ಜಗನ್ನಾಟಕ ಸೂತ್ರಧಾರರಾದ್ರಿಂದ ಅವ್ರು ಹೇಳಿ ಮಾಡಿಸಿದ್ದಲ್ಲ ಅದು ಅಂದ್ಕೊಂಡಾಗೆ ಮಾಡ್ಬೇಕು ಎಲ್ಲರೂ ಕೂಡ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ ಮನಸ್ಸಲ್ಲಿ ಏನು ಕತ್ತಾರೆ ಹಾಗೆ ನಡಿಬೇಕು ರಿಮೋಟ್ ಅಂತೀವಲ್ಲ ಆ ಥರ ಹತ್ತಿರ ಹೋಗಿ ಮುಟ್ಟಿ ಮಾಡಬೇಕಾಗಿಲ್ಲ ಹೀಗೇನೆ ಮಾಡ್ತಾರೆ ಮನಸ್ಸಿನಿಂದ ರಿಮೋಟ್ ಅದು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಅದಕ್ಕೆ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಇದು ಅರ್ಥ ಮಾಡಿಕೊಂಡ್ರೆ ಹೌದೌದು ಕಂಪ್ಲೀಟ್ ರೆಡಿ ಆಗಿ ಎಲ್ಲಾರ್ದು ಎಲ್ಲ ಕಾಲಕ್ಕೆ ಏನಾಗಬೇಕಲ್ಲ ಅವನು ಮತ್ತೆ ಏನು ಕೇಳ್ತೀರಿ ಈಗ ಹಾಂ ಆಯ್ತು ಹೌದು ಅದಕ್ಕೆ ಅದೇ ಮಾಡ್ತಾರೆ ಅದು ಸೆಟ್ಲ್ ಆಗಿದೆ ಮತ್ತೆ ಅದು ಸೆಟ್ ಆಗಿದೆ ನಾ ಹಾಗಿದ್ರೆ ನೀವು ಯಾಕೆ ಬರ್ತೀರಿ ಆಗಿದ್ದೀರಿ ನಮಗೆ ಗೊತ್ತಾ ಅದು ಸೆಟ್ಲ್ ಆಗಿರೋದು ಗೊತ್ತಿಲ್ಲ ಅಂದರೆ ಅದನ್ನ ಮಾಡಬೇಕು ಪೇಪರ್ ಸೆಟ್ ಆಗಿಬಿಟ್ಟಿದೆ ಎಲ್ಲ ಆಗೋಗ್ಬಿಟ್ಟಿದೆ ಅದು ನಮಗೆ ಗೊತ್ತಿಲ್ಲ ಅದು ಬರೆಯೋದು ನಮ್ಮ ಕೆಲಸ ಅಷ್ಟೇ ಪೇಪರ್ ರೆಡಿ ಇದೆ ಹೇಗೋ ಎಲ್ಲ ತಿಂಗಳು ನಮಗೆ ಗೊತ್ತಿಲ್ಲ ಅದರಿಂದ ಮಾಡಬೇಕು ಯಾವಾಗ ನಾವು ಮಾಡಬೇಕಾಗೋದಿಲ್ಲ ನಿಮ್ಮ ಪ್ರಶ್ನೆಗೆ ಯಾವಾಗ ಅರ್ಥ ಬರುತ್ತೆ ಅಂದರೆ ನೋಡಿ ಇದು ಚೆನ್ನಾಗಿ ಕೂತಿದ್ದು ನೋಡಿ ನೀನು ತಮೋಯೋಗ್ಯ ನೀನು ಮುಕ್ತಿಯೋಗ್ಯ ನೀನು ಪಲ್ಟಿ ಹೊಡೆದ್ರೂ ಮೋಕ್ಷಕ್ಕೆ ಹೋಗೋದಿಲ್ಲ ನೀನು ಮೋಕ್ಷಕ್ಕೆ ಹೋಗೋದು ತಪ್ಪೋದಿಲ್ಲ ಅವಾಗ ಏನು ಮಾಡ್ತಾನೆ ಅಂಧಂತಮಸ್ಸಿನವನು ಸಾಧನೆ ಮಾಡೋದೇ ಇಲ್ಲ ಯಾತಕ್ಕೆ ಅಂದರೆ ಹೇಗೋ ಮೋಕ್ಷಕ್ಕೆ ಹೋಗೋರು ಸಾಧನೆ ಮಾಡೋದಿಲ್ಲ ಯಾತಕ್ಕೆ ಅಂದರೆ ಹೇಗೋ ಹೋಗ್ತಿರಲ್ಲ ನಾನು ಅರ್ಥ ಆಯ್ತಾ ಈಗ ಯಾರು ಸಾಧನೆ ಮಾಡೋದಿಲ್ಲ ಅದಕ್ಕೆ ಏನು ಮಾಡಿದ್ದಾನೆ ದೇವ್ರು ಟೋಟಲಿ ಬ್ಲ್ಯಾಂಕ್ ಇಟ್ಬಿಟ್ಟಿದ್ದಾರೆ ನಿಮ್ಮ ಸೈಡಿಂದ ಏನು ಮಾಡ್ತೀವಿ ಮಾಡು ನೀವು ಆ ರೀತಿ ಹೇಳೋಕ್ಕೆ ಯಾಕೆ ಬರೋದಿಲ್ಲ ಅಂದರೆ ನೀವು ಹೇಳೋದು ಸರಿ ಆಗ್ತಿತ್ತು ಇಷ್ಟು ಹೇಳಿ ನಾವು ಸುಮ್ಮನೆ ಕೂತಿದ್ದೇವೆ ಏನಾದರೂ ಕೂಡ ಈ ಪ್ರಶ್ನೆ ಕೇಳಿ ಸುಮ್ಮನೆ ಕೂತಿದ್ದೀವ ಏನು ಮಾಡ್ತೀವಿ ನಾವೀಗ ಏನು ಮಾಡ್ತೀವಿ ಬೇಡ ಅದು ಏನು ಮಾಡ್ತೀವಿ ಹೇಳಿ ನಮ್ಮ ಸೈಡಿಂದ ನೋಡಿ ಈಗ ನಮ್ಮ ಸೈಡಿಂದ ನೋಡು ನಮ್ಮ ಸೈಡಿಂದ ನಾವೇನಾಗುತ್ತೆ ಈಗ ಅಲ್ಲ ನಾವೇನು ಮಾಡ್ತೀವಿ ಈಗ ಹಸಿವೆ ಆಗುತ್ತೆ ನಾವು ಯಾರೋ ಇಲ್ಲಿ ತಂದ್ಕೋತೇವ ನಮ್ಮ ದೇವ್ರು ಊಟ ಮಾಡ್ಕೊಂಡು ಫಿಕ್ಸ್ ಮಾಡಿಬಿಟ್ಟಿದ್ದಾನೆ ಈಗಾಗಲೇ ಅದು ಸಿಗೋದಾದ್ರೆ ಸಿಗುತ್ತೆ ಸಿಗದ ಹೋದ್ರೆ ಸಿಗೋದಿಲ್ಲ ಸುಮ್ಮನೆ ಕೊಡ್ತೇವೆ ನಾವೇನು ಮಾಡ್ತೇವೆ ನಾಳೆ ಊಟಕ್ಕಲ್ಲ ಜನ್ಮ ಪೂರ್ತಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೇವೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಬಿಡ್ತೇವೆ ಯಾತಕ್ಕೆ ಯಾತಕ್ಕೆ ನಮ್ಮ ಪ್ರಯತ್ನ ಮಾಡಬೇಕು ಅದು ಇಂಪಾರ್ಟೆಂಟ್ ನಮ್ಮ ಪ್ರಯತ್ನ ದೇವ್ರ ಮನಸ್ಸಲ್ಲಿ ಇಲ್ಲ ಅಂತಾಗಿದ್ರೆ ಅದೇ ದೇವ್ರ ಮ್ಯಾಜಿಕ್ ಮಾಡ್ತಾನೆ ದೇವ್ರ ಮನಸ್ಸಲ್ಲಿ ಇಲ್ಲ ಅಂತಾದರೆ ಇನ್ನೇನು ಊಟಕ್ಕೆ ಕೂಡಬೇಕೆಲ್ಲ ಮಾಡ್ಕೊಂಡು ಅದೇನು ಬೈಸ್ ಬೇಸ್ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವತ್ತು ಸ್ಪೆಷಲ್ ಮಾಡು ಅಂತೇಳಿ ಕೂತಲಕ್ಕೆ ಒಂದು ಕಾಲ ಬರುತ್ತೆ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಅಂತೇಳಿ ಹೋಯ್ಕೊಂಡು ಬಿಟ್ಟು ಹೋಗ್ಬಿಡ್ತು ಇನ್ನೂ ಯೋಗನೇ ಇಲ್ಲ ಅವನಿಗೆ ಕರ್ತ ಎಷ್ಟೋ ಥರದ್ದು ಹಾಗಾಗುತ್ತೆ ಗೊತ್ತಾಯ್ತಿಲ್ಲ ಎಲ್ಲಿ ಇವತ್ತು ಊಟನೇ ಸಿಗಲಿಕ್ಕಿಲ್ಲ ಅಂತ ಹೋಗಿರ್ತಾನೆ ಅವತ್ತೇನು ಸ್ಪೆಷಲ್ ಟ್ರೀಟ್ಮೆಂಟ್ ಆ ಥರ ಆಗಿರುತ್ತೆ ಇನ್ನು ಅಂದ್ಕೊಂಡೇ ಇರೋದಿಲ್ಲ ಇವತ್ತೇನು ಊಟ ಕ್ಯಾನ್ಸಲ್ ಇದೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹೋದರೆ ಈ ಹಬ್ಬದ ಊಟ ಸಿಗುತ್ತೆ ಅವ್ರು ಇವತ್ತೆಲ್ಲ ಹಬ್ಬದ ಊಟ ಹೋಗ್ಬಿಟ್ಟು ಏನಾಗುತ್ತೆ ಕೊನೆಗೆ ವಿದ್ಯಾಸರು ಬರೀತಾರೆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವವರು ಮಾಡಿ ಹೇಳಬೇಕಾದ್ರೆ ಗಂಜಿ ಕಾಣದೆ ಬಳಲಿದೇನೋ ಏನು ಮಾಡಿಕೊಂಡ್ರು ಗಂಜಿ ಸಿಗಲಿಲ್ಲ ಈಗ ನೋಡಿದರೆ ಅವ್ರ ಹೆಸರು ಹೇಳ್ಕೊಂಡು ಇವತ್ತಿಗೆ ಅವತ್ತು ಬಿಟ್ಬಿಡಿ ಇವತ್ತಿಗೆ ಹೆಸರು ಹೇಳ್ಕೊಂಡು ಲಕ್ಷಾಂತರ ಬದುಕಿದ್ದಾರೆ ಅಂದರೆ ಏನು ಮ್ಯಾಜಿಕ್ ದೇವರದ್ದು ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ವಿದ್ಯಾಸರಿಗೆ ಗೊತ್ತಿಲ್ಲ ಫಸ್ಟ್ ಅದು ಅವ್ರು ಎಷ್ಟು ಅವಮಾನ ಆಯಿತು ಪೂರ್ವ ಚಿಕ್ಕದಿನ ವಯಸ್ಸಿನೊಳಗೆ ಚಿಕ್ಕ ಊಟಕ್ಕೆ ಕೂತ್ರೆ ಎಬ್ಬಿಸಿ ಕಳಿಸ್ತಾ ಇದ್ರು ಪಾಪ ಅವರು ಊಟಕ್ಕೆ ಕೂತ್ರೆ ನೀವು ಕೂಡಬೇಡ ಇಲ್ಲಿ ಕೂಡ ಅಲ್ಲಿ ಕೂಡ ನೀವು ಕೂಡಲೇ ಬೇಡ ಅಂತ ಕಳಿಸ್ಬಿಡ್ತೇನೆ ಅಷ್ಟು ದುಃಖ ಪಟ್ಟಿದ್ದೆ ಆಮೇಲೆ ನೋಡಿದರೆ ಅಷ್ಟು ಬಂದು ಇದೆಲ್ಲ ಅವ್ರಿಗೆ ಗೊತ್ತಿತ್ತ ಮೊದಲು ಅಂದರೆ ಆಗ ನಮಗೆ ಅರ್ಥ ನಮ್ಗೆ ಗೊತ್ತಿಲ್ಲದೆ ಇರೋದೇ ಸಸ್ಪೆನ್ಸ್ ಇದು ದೇವರು ಎಲ್ಲ ಮಾಡ್ತಾನೆ ಎಂಬುದು ಅವನ ಗ್ರೇಟ್ನೆಸ್ಸು, ಎಲ್ಲ ಗೊತ್ತಿದೆ ಎಂಬುದು ಗ್ರೇಟ್ನೆಸ್ಸು. ನಾವು ಮಾಡಲೇಬೇಕು, ನಮ್ಮ ಕರ್ತವ್ಯ. ಅದಕ್ಕೆ ಗುರು ಪುಂಕ್ಷಜ ಕರ್ಮ ನಿಜಂ ನಿಯತಂ. ಅದೇ ರೀತಿ ಕರ್ಮಣ್ಣೇ ವಾಧಿಕಾರಸ್ತೆ, ಅದು ಬಿಡಾಗಿಲ್ಲ. ಅದು ಏನು ಮಾಡಿದ್ರು ನೀನು ಯೋಚನೆ ಮಾಡಬೇಡ. ನೀನು ಒಳ್ಳೆಯವನಾಗಿದ್ದು, ನಿನಗೆ ಗೊತ್ತಿದ್ದೇ ತಾನೇ ಈಗ ಒಳ್ಳೆಯವನು ಅಂತ ದೇವ್ರು ಒಳ್ಳೇದು ಮಾಡಿಸೇ ಮಾಡಿಸ್ತಾ. ಕೆಟ್ಟದಾಗಿದ್ದ ಅಂತ ಅದಕ್ಕೆ ಹೇಳೋದು. ನಾವು ಉಳಿದವ್ರು ನೋಡ್ತಾರೆ ಅಂತ ಸತ್ಯದ ತೀರ್ಮಾನ ಮಾಡಬೇಕು. ನಮ್ಮ ಮನಸ್ಸೇ ಹೇಳಿಬಿಡುತ್ತೆ ಇನ್ನು ಸರಿ ಮಾಡ್ತೇವೋ ಇಲ್ಲೋ ಅಂತ. ತಕ್ಷಣ ಉತ್ತರ ಕೊಡುತ್ತಾಗಲೇ ಹೇಳಿತಾ, ಅಲ್ಲೇ ನಾವು ಸೋತು ಬಿಡ್ತೇವೆ. ಅದು ಸರಿ ಮಾಡಿಕೊಂಡ್ರೆ ನಮ್ಮ ಆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದೇ ಸತ್ಯಧರ್ಮದ ಆಚರಣೆ ಓದೋದು ಯಾವಾಗಲೂ ಕಷ್ಟ. ರಿಸಲ್ಟ್ ಬಂದಾಗ ಕುಡಿದಾಡ್ತಾನೆ, ಆಗ ಆಗ ಸುಖಪಟ್ಟು ಆಮೇಲೆ ಒದ್ದಾಡ್ತಾನೆ. ಆ ಕಾಲಕ್ಕೆ ನಾವು ಫೇಸ್ ಮಾಡಬೇಕಾದ ಅದು ನಿಜವಾದ ಸಾಧನೆ ಅಂದರೆ ಅದೇ. ಆ ಎಲ್ಲದೂ ಮಾಡಬೇಕಾದ್ರೆ ಎಲ್ಲರಿಗೂ ಫಲ ಕೊಡೋದಾಗಿದ್ದು ಎಲ್ಲರೂ ಕೆಟ್ಟದಾರಿ ಹೋಗ್ತಾನೆ ಇರಲಿಲ್ಲ. ಆ ಕಾಲಕ್ಕೆ ಸ್ವಲ್ಪ ಕಷ್ಟಪಡಬೇಕು, ಅದ್ರ ಬೆನಿಫಿಟ್ ಗೊತ್ತಾಗೋದು ಆಮೇಲೆ. ಇವತ್ತು ಎಫ್ ಡಿ ಇಟ್ಬಿಡ್ತಾನೆ, ಅವತ್ತು ಏನು ಗೊತ್ತಾಗೋದಿಲ್ಲ, ಮೆಚೂರ್ ಆಗಿ ಬಂದಾಗ ಗೊತ್ತಾಗುತ್ತೆ ವ್ಯಾಲ್ಯೂ. ಇವತ್ತು ಸೇವ್ ಮಾಡ್ತಾನೆ, ರಿಟೈರ್ ಆದಮೇಲೆ ಗೊತ್ತಾಗುತ್ತೆ ಸೇವ್ ವ್ಯಾಲ್ಯೂ ಎಷ್ಟು ಅಂತೇಳಿ. ಎಲ್ಲರಿಗೂ ಆಗಲೇ ಗೊತ್ತಿದ್ದಿದ್ರೆ ಎಲ್ಲರೂ ಮಾಡ್ತಿದ್ರು. ಆ ಏನು ಮಹಾ ಬಿಡ 10 ರೂಪಾಯಿ ಇಲ್ಲೇ ಮಹಾ ಬಂದ್ಬಿಡುತ್ತ ಅಂತ ಹೇಳ್ತಾನೆ. ಕೊನೆಗೆ ಬಂದಿದ್ದು ಎಷ್ಟು ಆಶ್ಚರ್ಯ ಆಗೋಗುತ್ತೆ. ಹಾಂ, ಎಲ್ಲ 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 ಹೌದು ಹೌದು. ಅರ್ಜುನಿಗೆ ಜ್ಞಾನ ಇಲ್ಲ, ಆ ಪ್ರೇರೇಪಣೆ ಅದೇ ರೀತಿ ಪ್ರೇರೇಪಣೆ ಆಗುತ್ತೆ. ಒಂದು ಮಾತಿದೆ, ತಾದೃಶಾನ್ಯವ ಕರ್ಮಾಣಿ ಯಾದೃಶಿ ಭವಿತವ್ಯತ. ಏನಾಗಬೇಕೋ ದೇವರಿಗೆ ಹಾಗೆ ಮಾಡ್ತದೆ. ಎಷ್ಟೋ ಸರ್ತ ನಡೆದಿದೆ. ನವೃಂದಾವನದಲ್ಲಿ ಹಿಂದೆ ಏನಾಯಿತು ಅಂದರೆ, ಸುಮಾರು 60-63 ಒಳಗೆ ಒಂದು ಬೋಟ್ ಮುಳುಗೋಯ್ತು. ಬೋಟ್ ಮುಳಿದ ಬೋಟರ್ ಕೂತವರೆಲ್ಲ ಸತ್ತು ಹೋಗ್ಬಿಟ್ರು. ದೇವರು ಹೇಗೆ ಮಾಡ್ತಾನೆ ಅಂದರೆ, ಅದರಲ್ಲಿ ಫ್ಯಾಮಿಲಿಯಲ್ಲಿ ಒಬ್ಬ ಹೆಂಗಸು ಮಾತ್ರ ಕೂತಿಲ್ಲ, ಅದರಲ್ಲಿ ಎಲ್ಲ ಕೂತಿದ್ದಾರೆ. ಗೊತ್ತಾಯ್ತು. ಇದ್ದಕ್ಕಿದ್ದಾಗ ಅವಳಿಗೆ ಏನಾಗಿದೆ, ಅವಳು ಪ್ರೆಗ್ನೆಂಟ್ ಬೇರೆ, ಪ್ರೆಗ್ನೆಂಟ್ ಬೇರೆ. ಇದ್ದಕ್ಕಿದ್ದ ಏನು ಹತ್ತಬೇಕು, ಅದನ್ನು ಹತ್ತು ಹೊತ್ತಿರ ಹೊಟ್ಟೆ ಶುರುವಾಗಿಬಿಟ್ಟಿದೆ ಏನೋ. ಅದಕ್ಕೆ ಜಾಗ ಹತ್ತಲಕ್ಕಾಗಲ್ಲ, ಅವಳು ಕಾಯಿಲಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಕಾಯ್ತಾಯಿದ್ರೆ ಹೊರಟಿದ್ದಾರೆ. ಅವಳು ಒಬ್ಬಳಿಗೆ ಕಂಡು ಉಳ್ಕೊಂಡಿದ್ದು ಹೋಗಿದ್ದಾರೆ. ಮನೆಯವರೆಲ್ಲ ಒಬ್ಬಳು ಉಳ್ಕೊಂಡಿದ್ದು ಕೊನೆಗೆ. ದೇವ್ರು ಹೇಗೆ ಮಾಡ್ತಾನೆ ಅಂದರೆ, ಹೊಟ್ಟೆ ನೋವು ಆಗಲೇ ಬರಬೇಕಾ? ಅದೇನು ಮೈನರ್ ಏನೋ ಒಂದು, ಆಮೇಲೆ ನೋಡಿ ಹೊಟ್ಟೆ ನೋವು ಇಲ್ಲೇ ಇಲ್ಲ. ಆ ಕಾಲಕ್ಕೆ ಬರೋದು. ಹಿಂದೆ ಇದೆ ನಮ್ಮ WTC ಬಿಲ್ಡಿಂಗ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಒಬ್ರು ಹೇಳ್ತಾರೆ, ಎಲ್ಲ ಎಷ್ಟೋ ಜನ ಸತ್ತೋದ್ರು ಗೊತ್ತಿದೆ ಅದರಲ್ಲಿ. ಒಬ್ರು ಯಾರೋ ಮದ್ರಾಸಿಗೆ ಬಂದಿದ್ರು, ಅಲ್ಲಿ ಮಂಡಾಕಿನಿ ಶ್ರೀಗಳವರು ಮಹಾ ಭಾಗವತ ಪುರಾಣ ಪ್ರವಚನ ಮಾಡಿಸ್ತಿದ್ರು. ಆಗ ಆತ ಹೆಂಡತಿ ಬಂದಿದ್ದ ಅಲ್ಲಿ, ಆ ಹೆಂಡತಿ ಆತ ಊರಿಗೆ ಹೋಗ್ಬಿಟ್ಟ ಇರಲಿ, ಭಾಗವತ ಕೇಳ್ಕೊಂಬ ಅಂತ ಬಿಟ್ಟು ಹೋಗ್ಬಿಟ್ಟನಂತೆ. ದಿವಸ ಸಪ್ತಾಹ ಕೇಳ್ಕೊಂಡು ಹೋದ್ರು. ಅಲ್ಲಿ ವಾಯುಸ್ತುತಿ ಎಲ್ಲ ಹೇಳಬೇಕು ಅಂತ ಹೇಳಿದ್ದನ್ನ ಗಂಡು ಹೇಳಿದ್ದಾಳೆ. ಅದು ಕಲಿಯಕ್ಕೆ ಶುರು ಮಾಡಿದ್ದಾರೆ ವಾಯುಸ್ತುತಿ. ಅಲ್ಲಿ ಕಲ್ತಿದ್ದಾನೆ ಎಷ್ಟು ಮಹತ್ವ ಆಗಿದೆ ಅಂತ ಕೇಳಿದರೆ, ಅದು ನಡೆದು ಒಂದು 2-3 ತಿಂಗಳು ಮುಂಚೆ ಅಷ್ಟೇ. ದಿವಸ ಪಾರಾಯಣ ಮಾಡ್ಕೊಂಡು ಹೋಗಬೇಕು ಅಂತ. ಅದು ಯಾವುದೋ ಕಾರಣಕ್ಕೆ ಪಾರಾಯಣ ಮಾಡೋಕ್ಕಾಗಿಲ್ಲ ತನಗೆ. ಅದಕ್ಕೆ ಮಾಡಿಕೊಂಡೇ ಹೋಗ್ಬೇಕು ಇವತ್ತು, ಬಿಟ್ಟು ಎಂದೂ ಬಿಟ್ಟಿಲ್ಲ. ಆದ್ದರಿಂದ ಇವತ್ತು ಮಾಡ್ಕೊಂಡೇ ಹೋಗ್ತೇನೆ ಅಂತೇಳಿ ಆಫೀಸ್ಗೆ ಹೋಗಲಿಲ್ಲ. 9 ಹೋಗಲಿಲ್ಲ, 9 ನ್ಯೂಸ್ ಬಂತು ಬ್ಲಾಸ್ಟ್ ಆಗಿದೆ ಅಂತ. ವಾಯುಸ್ಥಿತಿ ಮಾಡಲೇಬೇಕು ಅಂತಿತ್ತಲ್ಲ, ಒದಿಗೋಗ್ಬಿಟ್ಟ ಅವಳು. ಅದು ಹೇಗೆ ಮನಸ್ಸಲ್ಲಿ ಕೊಡುತ್ತೆ ಅಂದರೆ, ಯೋಗ ಅದು ಅದು ಆ ಥರ ಭಾವನೆ. ಕೆಲವರು ಏನೋ ಮಾಡೋಕೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ. ಅದೆಲ್ಲ ನಮ್ಮ ಕೈಯಲ್ಲಿಲ್ಲ. ಅದು ಆ ಕಾಲದಲ್ಲಿ ಏನು ರಿಯಾಕ್ಟ್ ಮಾಡ್ತೀವಿ ಅಂತ ನೋಬಡಿ ನೋಸ್. ಇವತ್ತು ಒಬ್ಬರು ಬೈತಾನೆ ಅಂತ ಹೇಳುವ ರಿಯಾಕ್ಷನ್ ಒಂದೇ ರೀತಿ ಇರೋದಿಲ್ಲ. ಒಬ್ಬನು ಬಯಸ್ಕೊಂಡು ಸಾರಿ ಅಂತಾನೆ, ಒಬ್ಬನು ಏನಯ್ಯ ಹೀಗೆ ಹೊಡೆದೇ ಬಿಡ್ತಾವ್ರು ಒಬ್ಬನು ತಿರುಗಿ. ಅವ್ರ ಯೋಗ್ಯತೆ ತಕ್ಕಂತೆ ಮಾಡ್ತಾರೆ. ನಾ ರೀತಿ ಕ್ಯಾಲ್ಕುಲೇಟ್ ಹಾಕೋದು ಯಾವುದಕ್ಕೂ ಬರೋದಿಲ್ಲ, ತಿಳಿದಿಲ್ಲ. ರಿಯಾಕ್ಲಿ ನಾಟಕ ಕೆಲಸ ನಡೆಯೋದೇ ಇಲ್ಲ. ಒಬ್ಬನು ಎಷ್ಟು ಒಳ್ಳೆಯವನಿರ್ತಾನೆ ಅಂದರೆ, ಆ ಗುಂಡ ಇದ್ದಾಗಿರ್ತಾನೆ, ಒಂದು ಮಾತು ಅಂದ್ಬಿಟ್ಟು ಸಾರಿ ಅಂದ್ಬಿಡ್ತಾನೆ ತಕ್ಷಣ. ನಡಪೇತ್ಲೆ ಇದ್ದಾಗ ಹೊಡೆದೇ ಬಿಡ್ತಾನೆ. ಯಾಕೆ ಅವ್ನ ಮನಸ್ಸಿನ ಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ. ಏನೋ ಹೌದು ಭೀಮಸೇನ, ಆದರೆ ಅವ್ರಿಗೆ ಏನು ಗೊತ್ತಿರುತ್ತೆ, ದೇವರು ದೇವ್ರ ಪರಮಾನುಗ್ರಹ ಮಾಡಿದಾಗ ಬೇಕಾದವ್ರು ಪ್ರೇರಣೆ ಮಾಡ್ತಾರಲ್ಲ, ಹಾಗೆ ಬೇಕಾದವ್ರು ಕಷ್ಟ ಅನಿಸ್ಬಿಡುತ್ತೆ ಒಳ್ಳೆಯದೋ ಕೆಟ್ಟದ್ದು ಅಂತ. ಆ ಕಾಲ ಆಮೇಲೆ ಗೊತ್ತಾಗುತ್ತೆ ಎಷ್ಟು ದೇವರು ಅನುಗ್ರಹ ಮಾಡಿದೆ ನನಗೆ ಅಂತ. ಆ ಕ್ಷಣದಲ್ಲಿ ನನ್ನ ಬಾ ಕೆಲವರಿಗೆ ಇನ್ನೊಬ್ಬರಿಂದ ಹೇಳಿಸ್ತಾನೆ. ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ದೇವರು ಅವ್ರ ಮೂಲಕ ಮಾತಾಡ್ತಾನೆ ಅಂತ ಅರ್ಥ. ಆಗ ಅವ್ರ ಬಾಯಲ್ಲಿ ಬಂತು ಏನೋ ಒಳ್ಳೇದಾಗೇ ಆಗುತ್ತೆ. ಯಾಕೆ ದೇವ್ರದ್ದು ಡೈರೆಕ್ಟ್ ಮಾತಾಡೋದಿಲ್ಲ, ವಿಪ್ರವಾಕ್ಯವೋ ಜನಾರ್ದನ. ಬ್ರಾಹ್ಮಣರ ಮೂಲಕ ಮಾಡಿಸ್ತಾನೆ, ದೇವ್ರ ಗುರುಗಳ ಮೂಲಕ ಮಾಡಿಸ್ತಾನೆ, ದೊಡ್ಡವ್ರ ಮೂಲಕ ಮಾಡ್ತಾನೆ, ತಂದೆ ಮೂಲಕ, ತಾಯಿ ಮೂಲಕ, ಯಾವುದೋ ಒಂದು ಮಾತು. ದೇವರು ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷ, ಡೈರೆಕ್ಟಾಗಿ ಮಾತಾಡೋದಿಲ್ಲ. ಇವತ್ತು ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಬಂದು ಹೇಳ್ತಾನೆ ನಿಮಗೆ ಇಷ್ಟು ಕೊಡಿ ಅಂತೇಳಿ, ಗೌರ್ಮೆಂಟ್ ಆರ್ಡರ್ ಮಾತಾಡುತ್ತೆ ಅಷ್ಟೇ. ಆದರೆ ಶ್ರುತಿ ಸ್ಮೃತಿ ಹರಿಯರಾಗಲಿ, ಗ್ರಂಥಗಳು ನೋಡ್ಕೋಬೇಕು, ತಿಳ್ಕೊಂಡ್ಬಿಡ್ಬೇಕು. ಕೆಲವು ಸಲ ಮನಸ್ಸಿನಿಂದ ಗೊತ್ತಾಗುತ್ತೆ, ಕೆಲವು ಸಲ ಯಾಕೋ ಬೇಡ ಅನಿಸುತ್ತೆ ನಾನು ಮಾಡೋದಿಲ್ಲ ಇವತ್ತು, ಇದು ಇನ್ನೊಂದು ಅರ್ಥ. ಅವೆಲ್ಲ ದೇವ್ರ ಪ್ರೇರೇಪಣೆಗಳು. ಮನಸ್ಸನ್ನು ಪ್ರೇರೇಪಣೆ ಮಾಡೋದು ಯಾರು? ಧಿಯೋ ಯೋನ ಪ್ರಚೋದಯ. ಇವೆಲ್ಲ ತಿಳ್ಕೊಂಡ್ರೆ ಅದು ಅದು ಫಿಲಾಸಫಿ ಅದು. ಆ ರೀತಿ ಅರ್ಥ ಮಾಡಿ ಒಂದು ಕರ್ತವ್ಯ ಭ್ರಷ್ಟರಾಗೋ ಫಿಲಾಸಫಿ ಅಲ್ಲ. ಮತ್ತೆ ಕರ್ತವ್ಯ ಮಾಡಲೇಬೇಕು. ಆದರೆ ಹಾಗಿದ್ರೆ ಸಂಧ್ಯಾನ ಮಾಡಬೇಡ ಯಾಕೆ ಗೊತ್ತಂದರೆ, ನೀವು ಬ್ರಾಹ್ಮಣ ಗೊತ್ತಾಯ್ತಾ, ಬ್ರಹ್ಮ ಗುಣಯನಾಗಿದೆ, ಸಂಧ್ಯಾನೇ ಮಾಡಬೇಕು ಮಾಡಬೇಕು ಅಷ್ಟೇ. ಅದಕ್ಕೆ ದೇಶೋಚಿತ ಕಾಲೋಚಿತ ಕರ್ಮ ಅಂತ ಕರೆದರು. ದೇಶೋಚಿತ ಕಾಲೋಚಿತ ವ್ಯಕ್ತಿ ಉಚಿತ ಎಲ್ಲ ಮಾಡಬೇಕಾದ್ದು ಆ ದೇವ್ರು ತೋರಿಸ್ಬಿಟ್ಟಿದ್ದಾನೆ. ಈಗ ನಾವು ಬ್ರಾಹ್ಮಣರನ್ನ ಹುಟ್ಟಿಸಿದಾಗಲೇ ಪರಮಾತ್ಮ ಏನು ಮಾಡಿದ್ದಾನೆ, ಬ್ರಾಹ್ಮಣ ಆಶ್ರಮ ನಿಂದು ವರ್ಣ ಆದರೆ ಅದ್ರ ಪ್ರಕಾರ ಮಾಡಬೇಕು. ಗೃಹಸ್ಥನ ಗೃಹಸ್ಥಾಶ್ರಮ ಮಾಡಬೇಕು, ಸನ್ಯಾಸ ಸನ್ಯಾಸಿಗಳಂತೆ ಬದುಕಬೇಕು, ಅವಕ್ಕೆಲ್ಲ ಬೇರೆ ಬೋರ್ಡ್ ಹಾಕಬೇಕಾಗಿಲ್ಲ ತಿಳಿತಾ. ಅದನ್ನು ಪ್ರಾಮಾಣಿಕ ಮಾಡಿದರೆ ದೇವರು ಏನು ಮಾಡ್ತಾನೆ, ಆತ ಪ್ರೇರಣೆ ಹಾಗೇ ಇದೆ ಅಂತ ಅರ್ಥ. ನಡೆದ್ರೆ ನಾವೇನು ಅನ್ಕೊಂಡ್ಬಿಡ್ತೇವೆ, ನಡೆದು ಹೋಗುತ್ತೆ, ದೇವ್ರ ಪ್ರೇರಣೆ ಹಾಗೇ ಇತ್ತು ಅಂತ ಅರ್ಥ. ಆಗಲಿಲ್ಲ ಅಂದರೆ ದೇವ್ರ ಪ್ರೇರಣೆ ಹಾಗಿರಲಿಲ್ಲ, ಅದರಿಂದ ಹಾಗಾಯಿತು. ಇಷ್ಟು ಪ್ರಯತ್ನ ಮಾಡಿ ವೇಸ್ಟ್ ಆಗಲಿ ಅಂತಲೇ ದೇವರಿಗಿತ್ತು. ಇಷ್ಟು ಪ್ರಯತ್ನ ಮಾಡಬೇಕು, ವೇಸ್ಟು ಆಗಬೇಕು. ಪ್ರತಿಯೊಂದು ದೇವ್ರ ಸಂಕ ಅದು ಓವರ್ ನೈಟ್ ಬರೋದಿಲ್ಲ. ಅವೆಲ್ಲ ಕೂಡ ಏನಾಗಬೇಕು, ಅದಕ್ಕೆ ತುಂಬ ದಿವಸ ಆಗ್ಬೇಕು. ತುಂಬ ದಿವಸ ಪ್ರಾಕ್ಟೀಸ್ ಮಾಡಿ 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 ಜ್ಞಾನ ಬಂದಾಗ ಆದ ಅನುಭವ ಬರೋದು. ಈ ಕೋಹಿ ಅನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ ಇತ್ಯಾದಿ ಪುರಾಣ ಗ್ರಂಥಾಂತರ್ಗತ ವಾಕ್ಯಾರ್ಥ ಅನ್ಯಥಾನುಪಪತ್ಯ ನಾರದಾಧ್ಯಯನಲಿಂಗೈಶ್ಚ ಅವಶೀಯತೆ ಅಮತಿ ಅರ್ಥ ನಾಳೆ ನೋಡೋಣ. ಇನ್ನು ಬಹಳಷ್ಟು ಇದೆಲ್ಲ ನಮ್ಮಲ್ಲಿ ಕೆಲವು ಪದ್ಧತಿಗಳು ಅರ್ಥವಾದ ಅಂತ ಇದೆ. ಹೊಗಳಕ್ಕೆ ಹೇಳ್ತಾರೆ ಅಷ್ಟೇ ಹೊರತು ಇನ್ನೇನು ಅಲ್ಲ ಅಂತೇಳಿ, ಅದಲ್ಲ ಅಂತ ಆಚಾರ ಹೇಳ್ತಾರೆ. ಅರ್ಥವಾದ ಅಂದ್ರೆ ಏನು, ಕೆಲವು ಪದಗಳಿದೆ ಆ ಪದಗಳು ಮಾಡಿದ್ರೆ ಹೋದ್ರೆ ಭಾರಿ ಅನರ್ಥ ಅಂತ ಹೇಳ್ತಾರೆ. ಅನರ್ಥ ಏನು ಆಗೋದಿಲ್ಲ, ಮಾಡಬೇಕು ಅಂತ ಅಷ್ಟೇ ಅರ್ಥ. ಆದರೆ ಈ ಶಾಸ್ತ್ರ ವಿಚಾರ ಹಾಗಲ್ಲ. ಏನರ್ಥ ಅದಕ್ಕೆ, ಮಾಡಬೇಕಂದ್ರೆ ಮಾಡಲೇಬೇಕು ಅಂತ ಅದನ್ನೆಲ್ಲ ತೋರಿಸ್ತಾರೆ ನಾನು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಮಸೂರಯಃ.